ஸ்ரீகுருப்போ நம. ஹரி ஓம். ஜயத்ரீம் சிதானந்த விக்ரஹம் சதனுக்ரஹம் தசத்ரீவச்சிதம் சாபான்மணிக்ரீவ விமோசனம் ஸ்வநாமக்ரஹணா தேவானிரஸ்தக்ரஹ விக்ரஹம் புரந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்தஸ்தானந்தசய்யாய பூர்ணஜானரசாரணசே துங்கவாக்கரங்காய மத்வதுத்தாத்தயே நம. குருமகில குணஜம் சத்குணைகாதிபாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தோதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாக்கராட்சிதானந்த நீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குரும் நம. ப்ரஹ்மச்சரிய ஹரிப்ரீதி சுவித்யா பாதசாரிணஹ இஷ்டதாம் கஷ்டகர்த்ருன்னஹ வித்யாமான்யான் முனீன் நம. வாதிராஜ பதத்வந்த வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தய. சத்யம் சத்யம் புனசத்யம் விஷ்ணுதிர்த்தப்ரசாதத சர்வே காமாபவந்தேவ சபதோ பிம்பசந்நிதோ. சிந்தாமணிம் சுபர்த்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிவிரச்சேதம் புத்திசம்பத்ப்ரதாயகம் விஜ்ஞானவிமரம் சாந்தம் விஜயாக்ஷகுரும் பஜே ஸ்ரீகுருப்யோ நம. ஹரி ஓம். ஓம் ஜன்மாத்யஸ்ய யதோன்வயாதிதரதஷ்டார்த்தேஷ்வபிக்ரஸ்வராட் தேனே ப்ரஹ்மஹ்ருதாயாதிகவயே முக்யந்தியம் சூரயஹ தேஜோ வாரி மிருதாம் யதா விரிமயோ யத்ர த்ரிஸர்க்வம் ரஷா தாம்னா ஸ்வேன சதா நிரஸ்தகுஹகம் சத்யம் பரம் தீமஹி. ஸ்ரீகுருப்யோ நம. ஹரி ஓம். ராஜ பரீட்சன் மகாராஜ பிரஷ்னை மாடுத்தா இதானே. விதுர உத்தவரன்ன சம்பர்க்க மாடி அவர மூலக மைத்ரேயரிந்த ஜான தனக்கு வருத்தே என்பதன் தெரிந்துகொண்டு மைத்ரேயரிந்த அத்தவாத ஜானவன்ன படதரு அந்த கேது அது ஹேகாயு அது பிரச்சனை பர்த்தாயிதே. விதுர தீர்த்தயாத்திரைக்காக ஹொரட்டது. தீர்த்தயாத்திரைக்காக ஹொரட்ட விதுர யாவ சந்தர்ப்பத்தில் ஹொரட்டது அந்த தன்ன அன்ன ஹாக்கித ராஜ துரியோதன ஆபத்தினிருவாக அவனன்ன பிட்டு தீர்த்தயாத்திரைக்கு ஹொரடுவ சந்தர்ப்ப அன்ன ஹாக்கிதவரு ஆபத்தினிருவாக அவர ஜொதகிரோதன்ன பிட்டு தீர்த்தயாத்திரை மாடுவது நியாயவே அந்த பிரச்சனை ஆழவாகி கூத்தே அதுக்கு உத்தர கொடுத்தே. சந்தர்ப்ப ஹீகிதே இன்னேனு யுத்த சித்த யுத்த பந்தரே அந்தேனு நாளே நாளத்தோ யுத்த சுருவாகுத்தே. யுத்த பந்தரே தன் மக சத்து ஹோக்தானே என்பது கச்சித யாரிக ருத்தராஷ்டிரிக. அதரிந்த அவரு துக்க படுத்தா ராத்திரி நிதி படுத்தானே இல்ல நிதி பாரதிருவாக விதுரனிகே ஹேடி கழிஸ்தார. விதுர நிதி பர்த்தா இல்ல ஏன் மாடி சுவாமி சுரு புராண ஹேடி அந்த புராண கேள்விர நிதி பருத்த இல்ல தாத்பரிய இஷ்டே. நித்தி பாரதிதாக சும்மன கால கழியோதக்கிந்த பகவந்த சிந்தனை மாடலே வேறு என்பதை சென்னாக தொடக்கொடுத்தார். ஆகே விதுரனை கரைதாக நீத்தியன்னு சென்னாக தெரிசிக்கொட்டு விதுர நீதி நீத்தியெல்ல கேட்ட மேலே மத்து ஸ்வல்ப தேவர குறித்து உபதேச கொடையா நீத்தியன்ன குறித்து தெரிசிக்கொட்டு தேவர குறித்து தெரிசிக்கொடபேக்காதே விதுர ஹேளே விட்ட நான் நினைக்க தேவர குறித்து திருசிக்கொள்ளிக்க யோக்கியனல்ல யாக்கே நீனு க்ஷத்ரிய நானும் சூத்ர நான் திருசிக்கொடல்ல மத்தியார் அந்த பிராமணரே க்ஷத்ரியரிகே உபதேச கொள்ளிக்க யோக்கியரு யாரு பர்த்தார் நன்னத்திரிகே சனசுஜாத்தரே பர்த்தாரே உபதேச கொடுத்தாரே அந்த ಸನಸುಜಾತರನ್ನ ಕರೆಸಿ ಉಪದೇಶ ಕೊಡಿಸಿದ್ದಾಯಿತು. ಉಪದೇಶ ಕೊಡಿಸಿದ ಮೇಲೂ ಕೂಡ ನೋಡಿ ಪರಿಣಾಮಕಾರಿ ಆಗ್ಲಿಲ್ಲ. ಅದಕ್ಕೆ ಹೇಳುತ್ತಾರೆ, ಪ್ರಾರಬ್ಧ ಕರ್ಮ ಕೂತಿರುವಾಗ ಎಷ್ಟೇ ಉಪದೇಶಗಳು ಬಂದರೂ ಕೂಡ ಅದು ಮೇಲೆ ಮೇಲೆ ಎಲ್ಲ ಹೊರಟೋಗುತ್ತೆ, ಒಳಗಿಳಿಯಲ್ಲ. ನಂತರ ಕೊನೆಯದಾಗಿ ವಿದುರ ಹೇಳುತ್ತಾ ಇದ್ದಾರೆ, ಒಬ್ಬನಿಗಾಗಿ ಇಡೀ ಕುಲವನ್ನ ಬಲಿ ಕೊಡ್ತಾ ಇದೀಯ, ಎಲ್ಲರ ಸತ್ತು ಹೋಗ್ತಾ ಇದ್ದಾರೆ. ತ್ಯಜಾಶಯೇ ನಮ್ ಕುಲ ಕೌಶಲಾಯ, ಆ ಒಬ್ಬನನ್ನ ಬಿಟ್ರೆ ಕುಲ ಕುಶಲ ಚೆನ್ನಾಗಿರುತ್ತೆ. ಅದಕ್ಕೆ ಬಿಟ್ಟು ಬಿಡು ಅಂತ ಹೇಳುವ ಸಂದರ್ಭದಲ್ಲೇ ಹಿಂದೆ ನಿಂತಿದ್ದಾನೆ ದುರ್ಯೋಧನ. ಹೇಳಬೇಕೇ ಮೊದಲೇ ಕೋತಿ ಅಂತಹದ್ದು ಈ ಮಾತು ಕೇಳಿದ ಮೇಲೆ ಹೇಗಾಗ್ಬೇಕು ಅವನಿಗೆ? ಮಹಾ ಕ್ರೋಧಾವಿಷ್ಟನಾಗಿ ಹೇಳ್ತಾ ಇದ್ದಾನೆ, ಯದ್ ಬರಿನೈವ ಪುಷ್ಟ, ನಾವು ಹಾಕಿದ ಅನ್ನದಿಂದ ಬಲಿಷ್ಠನಾಗಿದ್ದಾನೆ ಇವನನ್ನ. ನಿಷ್ಕಾಸ್ಯತಾ ಮಾಶು ಪುರಾತ್, ನಮ್ಮ ಪುರದಿಂದ ಹೊರಗೆ ಹಾಕ್ಬಿಡಿ ಇವನನ್ನ ಅಂದ್ರು. ಅಪ್ಪನೆದುರಿಗೇನೆ ಚಿಕ್ಕಪ್ಪನಿಗೆ ಅವಮಾನ, ಅಣ್ಣನೆದುರಿಗೇನೆ ಅಣ್ಣನ ಮಗ ತನ್ನನ್ನ ಹೊರಗೆ ಹಾಕು ಅನ್ನುವಾಗ ಅಣ್ಣ ಏನು ಮಾತಾಡ್ತಾ ಇಲ್ಲ, ಎಂಥ ಭೀಕರ ಅವಮಾನ. ದುಃಖದಿಂದ ಒದ್ದಾಡಿ ಹೋಗ್ಬೇಕು. ಆದರೆ ಸ್ಮಯಂ ಅಂತ ಹೇಳುತ್ತಾರೆ, ನಗತಾ ಹೊರಟ್ರಂತೆ ಯುದ್ಧಕ್ಕಾಗಿ. ಯುದ್ಧ ಬಂದರೆ ದುರ್ಯೋಧನ ಹಿಂದೆ ನಿಂತು ಅವನಿಗಾಗಿ ಯುದ್ಧ ಮಾಡಲಿಕ್ಕಾಗಿ ಒಂದು ಧನುಸ್ಸನ್ನ ಇಟ್ಟುಕೊಂಡಿದ್ರು. ಆ ಧನುಸ್ಸನ್ನ ದ್ವಾರದಲ್ಲಿ ಇಟ್ಟು ಹೊರಟು ಹೋಗ್ತಾ ಇದ್ದಾರೆ. ನಗುತ ಅಂದ್ರು, ನಗು ಹೇಗೆ ಬಂತಪ್ಪ ಅಷ್ಟು ಅವಮಾನ ಆದರೆ ಅಂದ್ರೆ, ಅಪಮಾನವಾದರೆ ಒಳಿತು ಅಪರೂಪ ಹರಿನಾಮ ಸ್ಮರಿಸುವ ಮನುಜಗೆ. ಯಾಕೆ ಭಗವಂತ ಎಷ್ಟು ಒಳ್ಳೇದು ಮಾಡಿದ್ದಯ್ಯ, ಇಲ್ಲದಿದ್ದರೆ ನೀ ಪಾಪಿ ಹಿಂದೆ ನಿಂತು ನಿಷ್ಕಪಟರಾದಂಥ ಪಾಂಡವರ ಮೇಲೆ ನಾನು ಬಾಣ ಪ್ರಯೋಗ ಮಾಡಬೇಕಾಗಿತ್ತು, ಅದೆಂಥ ತೊಂದರೆ ಕೊಡ್ತಾ ಇತ್ತು, ದೇವ ತಪ್ಪಿಸಿದ ಅಂತ ಸಂತೋಷದಿಂದ ಅದು ಬಿಟ್ಟರು. ತೀರ್ಥಯಾತ್ರೆಗೆ ಹೊರಟರು, ಯುದ್ಧವನ್ನ ಸಹನ ಮಾಡಲಾರದೆ ಅಂದರೆ ಬಿಟ್ಟು ತೀರ್ಥಯಾತ್ರೆಗೆ ಹೊರಟವರು ಇಬ್ಬರೇ, ಒಂದು ಬಲರಾಮದೇವರು ಇನ್ನೊಬ್ಬರು ವಿದುರ. ಆ ತೀರ್ಥಯಾತ್ರೆ ಹೇಗೆ ಮಾಡಿದರು ಅಂದ್ರೆ ಹೇಳ್ತಾರೆ, ಅವರ ದೇಹಸ್ಥಿತಿ ಎಷ್ಟು ವ್ರತಗಳಿಂದ ಕೃಶ ಆಯಿತು ಅಂದ್ರೆ ಅವರನ್ನ ವಿದುರ ಅಂತ ಗುರುತು ಹಿಡಿಲಿಕ್ಕಾಗಲ್ಲ. ಆ ಥರ ಅದರಂತೆ ಕೇಶಗಳೆಲ್ಲ ವಿಕೀರ್ಣ ಕೇಶ, ಆ ಕೇಶಗಳೆಲ್ಲ ಕೊನೆಗ ಚೂರು ಗಂಟು ಹಾಕಿ ಬಿಟ್ಟಂತೆ ಮಾಡಿಬಿಟ್ಟಿದ್ದಾರೆ. ಮುಖದಲ್ಲೆಲ್ಲ ಕೇಶಗಳು ಬಿದ್ದಿವೆ. ಅಷ್ಟೇ ಅಲ್ಲ, ತುಂಬಾ ಭಗವಂತನ ಸ್ಮರಣೆ ಮಾಡ್ತಾ ಅವಧೂತರಂತೆ ಚರಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಎಲ್ಲಾ ತೀರ್ಥಗಳಲ್ಲ ಸ್ನಾನ ಮಾಡುತ್ತಾ ಇದ್ದಾರೆ. ಅಲ್ಲಿರತಕ್ಕಂಥ ವಿಷ್ಣೋಹೋ ಲಿಂಗಾನಿ ಅಂದರೆ ಅಲ್ಲಲ್ಲಿ ಭಗವಂತನ ಮೂರ್ತಿಗಳನ್ನು ದರ್ಶನ ಮಾಡುತ್ತಾ ಇದ್ದಾರೆ, ಹಾಗೇ ಹೊರಡುತ್ತಾ ಇದ್ದಾರೆ. ಭಗವಂತನನ್ನೇ ಹೃದಯದಲ್ಲಿ ಹಾಗೆ ನಿಲ್ಲಿಸಿಕೊಂಡು ಹೋಗ್ತಾ ಇದ್ದಾರೆ. ಇಂಥವರು ತೀರ್ಥಯಾತ್ರೆ ಹೇಗೆ ಮಾಡುತ್ತಾರೆ ಅಂದ್ರೆ, ತೀರ್ಥೀಕುರುವಂತೆ ತೀರ್ಥಾನಿ ಅಂದ್ರೆ ತೀರ್ಥಗಳನ್ನ ಪವಿತ್ರ ಮಾಡಲಿಕ್ಕೆ ಇವರು ಹೋಗ್ತಾರಂತೆ. ನಾವೆಲ್ಲ ಹೋಗಿ ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ಎಲ್ಲ ಪುಷ್ಕರಕ್ಕೆ ಹೋಗುತ್ತೆ. ಆ ತೀರ್ಥಾಭಿಮಾನಿ ದೇವತೆಗಳೆಲ್ಲ ನೋಡುತ್ತಾರಂತೆ, ನಮ್ಮ ಪಾಪ ಕಳೆಯೋದು ಹೇಗೆ, ಎಲ್ಲರ ಪಾಪ ನಮಗೆ ಬರ್ತಾ ಇದೆ ಅಂತ ಹೇಳಿದಾಗ, ಆ ಪಾಪವೆಲ್ಲ ಕಳೆಯೋದು ಜ್ಞಾನಿಗಳಾದವರು ಬಂದು ಸ್ನಾನ ಮಾಡಿದರೆ ತೀರ್ಥದಲ್ಲಿರುವ ಪಾಪವೆಲ್ಲ ಹೋಗಿಬಿಡುತ್ತೆ. ಆ ರೀತಿಯಾಗಿ ಬರ್ತಾ ಇದ್ದಾರೆ. ಉದ್ಧವಂ ಭಾಗವತಂ ದದರ್ಶ ಯಮುನಾ ತಟೆ, ಯಮುನಾ ತಟದಲ್ಲಿ ಉದ್ಧವನನ್ನ ನೋಡುತ್ತಾ ಇದ್ದಾರೆ. ಸಂತೋಷ ಆಯಿತು, ಇಬ್ಬರು ಒಂದೇ ಜಾತಿಯ ಹಕ್ಕಿಗಳು. ಕೃಷ್ಣನ ಚಿಂತನೆ ಮಾಡತಕ್ಕಂಥ ಮಹಾಭಗವದ್ಭಕ್ತರು. ಆ ರೀತಿಯಲ್ಲಿ ಉದ್ಧವನ ದರ್ಶನ ಆದ ಕೂಡಲೇ ವಿದುರ ಕೇಳುತ್ತಾ ಇದ್ದಾನೆ, ಕೃಷ್ಣ ಕುಶಲವ, ನಮ್ಮವರೆಲ್ಲ ಯಾದವರು ಕುಶಲವ, ಹೇಗಿದ್ದಾರೆ? ಏನ್ ದೊಡ್ಡ ಪ್ರಶ್ನೆಗಳ ಗುಂಪನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಕೃಷ್ಣ ಅಂತ ಶಬ್ದ ವಿದುರನ ಬಾಯಿಯಿಂದ ಬಂದ ಕೂಡಲೇ ಉದ್ಧವ ಸಮಾಧಿಗೆ ಹೋಗಿಬಿಡುತ್ತಾ ಇದ್ದಾನೆ. ಭಗವಂತನ ಚಿಂತನೆ ಬಂದ್ಬಿಟ್ಟಿದೆ, ಯೋಗಿಗಳಿಗೂ ಅಪರೂಪವಾದ ಸಮಾಧಿ, ಅದನ್ನ ಸುಲಭವಾಗಿ ದೇವರ ನಾಮೋಚ್ಚಾರಣೆಯಿಂದ ಪಡೆದು ಬಿಡುತ್ತಾ ಇದ್ದಾನೆ ಉದ್ಧವ. ಕ್ಷಣಕಾಲದಲ್ಲಿ ಮತ್ತು ತಿರುಗ ಬರ್ತಾ ಇದ್ದಾನೆ, ಭಗವಂತನ ಸ್ಮರಿಸಿ ಹೇಳುತ್ತಾ ಇದ್ದಾನೆ. ಇನ್ನೆಲ್ಲಿ ಕೃಷ್ಣ ಹೊರಟ, ನಾನು ಹೊರಟೆ, ಎಲ್ಲಿಗೆ ಹೊರಟಿದ್ದೀರಾ? ನರನಾರಾಯಣಾಶ್ರಮಕ್ಕೆ ಹೋಗ್ತಾ ಇದ್ದೇನೆ. ಕೃಷ್ಣ ಪರಂಧಾಮಕ್ಕೆ ಹೊರಡುವುದನ್ನು ನೋಡಿ ನಾನು ಅವರ ಪಾದಕ್ಕೆ ಎರಗಿ ನಾನು ಬರ್ತೇನೆ ಅಂತ ಹೇಳಿದಾಗ, ನನಗೆ ವಿಶೇಷವಾಗಿ ಇಲ್ಲೇ ಇರಬೇಕು ಅಂತ ಅಪ್ಪಣೆ ಮಾಡಿದ್ರು ನರನಾರಾಯಣಾಶ್ರಮದಲ್ಲಿ. ಇಲ್ಲಿದ್ದೇನು ಮಾಡಬೇಕು ಅಂತ ಹೇಳಿದರೆ, ಯಾರು ಭಾಗವತಾದಿ ಗ್ರಂಥಗಳನ್ನ ಚೆನ್ನಾಗಿ ಕೇಳತಾರೋ ಹೇಳತಾರೋ ಅಂಥವರ ಹಿಂದೆ ಇದ್ದು ನೀವು ಸಹಾಯ ಮಾಡಬೇಕು. ಸಹಾಯೋ ಜಾಯತೆ ತತ್ರ ನಾರದ ಉದ್ಧವ ಪಾರ್ಷದೈಹಿ. ನಾರದರು, ಉದ್ಧವರು, ಪಾರ್ಷದರು ಎಲ್ಲರೂ ಬಂದು ಯಾರು ಭಾಗವತ ಚೆನ್ನಾಗಿ ಕೇಳತಾರೋ ಅವರ ಜೊತೆಗೆ ಅವರ ಮನೆಗೆ ಬಂದು ಬಿಡುತ್ತಾರಂತೆ. ಬಂದು ಅವರ ಮನೆಯಲ್ಲಿ ಏನೇನು ತೊಂದರೆಗಳಿರುತ್ತೆ ಎಲ್ಲವನ್ನ ಪರಿಹಾರ ಮಾಡಿಬಿಡುತ್ತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಅದ್ಭುತವಾದ ಸಂದರ್ಭ. ನಾನು ಹೊರಟಿದ್ದೇನೆ, ಕೃಷ್ಣ ನನಗೆ ತತ್ವಜ್ಞಾನದ ಉಪದೇಶ ಕೊಟ್ಟು ಭಾಗವತವನ್ನ ಕೈಯಲ್ಲಿ ಇಟ್ಟು ಭಾಗವತದಲ್ಲಿ ತನ್ನ ಒಂದು ರೂಪವನ್ನೂ ಇಟ್ಟು ಕೊಟ್ಟ. ಭಾಗವತ ಅಂದ್ರೆ ಪುಸ್ತಕ, ಒಂದು ಏನು ಅಕ್ಷರಗಳಿರುವ ಒಂದು ಪುಸ್ತಕಗಳ ಪತ್ರಗಳ ಗುಂಪು ಅಂತ ತಿಳಿಯಬೇಡಿ. ರೂಪಮನ್ಯದಿವ ಭಗವಂತನ ಎರಡನೇ ರೂಪವೇ ಭಾಗವತ. ಈ ಉತ್ತರ ಕಡೆ ಮಡಿ ಇಲ್ಲ, ನಮ್ಮ ಮಡಿ ಇಲ್ಲ, ಇಲ್ಲಿಲ್ಲ. ಆದರೆ ಮಡಿ ಇದೆ. ಯಾವ ಮಡಿ? ದೇವರ ಬಗ್ಗೆ ಶ್ರದ್ಧೆ ಎಂಬ ಮಡಿ ತುಂಬಾ ಇದೆ ಇಲ್ಲಿ. ಒಬ್ಬರು ಒಂದು ಕಡೆ ಹೋದಾಗ, ಇಲ್ಲಿದ್ದವರೇ ನಾರದ ಕಡೆಯವರು, ಭಾಗವತ ಪುಸ್ತಕ ನಾವು ಪ್ರಿಂಟ್ ಮಾಡಿದ್ದು ಅಂತ ಕೊಟ್ರೆ ಇವರು ಸರಿ ಮಾತಾಡ್ತಾ, ಇವರು ಯಾವುದೋ ವ್ಯಾಪಾರಕ್ಕೆ ಯಾವುದೋ ಬಂದಿದ್ದಾರೆ, ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಇದನ್ನು ತಗೊಂಡು ಪಕ್ಕಕ್ಕಿಟ್ಟು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಆ ಕೂತವ, ಅವನು ಒಳ್ಳೆ ಆಫೀಸರು, ಎದ್ದೇ ಬಿಟ್ಟಂತೆ, ನೀವಂಥ ಬ್ರಾಹ್ಮಣರು ಭಾಗವತ ಕಳಗಿಡ್ತೀರಾ? ಭಾಗವತ ಕಳಗಿಟ್ಟು ಮಾತಾಡ್ತಾ ಇದ್ದೀರಲ್ಲ, ನೀವಂಥ ಬ್ರಾಹ್ಮಣರು, ಹಿಂದೂಗಳ ನೀವು ಅಂತ ಕೇಳ್ತಾರೆ. ಮತ್ತೇನು ತಲೆ ಮೇಲೆ ಇಟ್ಕೊಂಡು ಮೇಲಿಡಬೇಕು ಅದನ್ನ ಹೇಳಿದ್ರೆ ಇಡಿಸಿ ನಂತರ ಮುಂದೆ ವ್ಯವಹಾರ ಇದೆ ಹೊರಟವ್ರಿ ಅಂತ ಹೇಳಿದ್ರಂತೆ. ಅಂತಹ ಪರಿಸ್ಥಿತಿ. ಒಂದ್ಸಲ ಸ್ವಾಮಿಗಳು ನರ್ಮದಾ ತೀರಕ್ಕೆ ಹೋದಾಗ ಅಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ. ಸ್ನಾನ ಮಾಡಿ ತೀರದಲ್ಲಿ ಜಪ ಮಾಡುತ್ತಾ ಕೂತಿದ್ದಾರೆ. ಕೂತಿದ್ರೆ ಉಡುಪಿ ಕಡೆ ಸಂಪ್ರದಾಯ ಎಲ್ಲ ಈ ಮರದ ವಸ್ತುಗಳು ಏನಿದ್ರು ನೀರು ಹಾಕಿ ತಗೋಬೇಕು, ಇಲ್ಲ ಮಡಿ ಬರಲ್ಲ. ಚಪ್ಪಲಿ ಕೂಡ ಅದು ಸ್ವಾಮಿಗಳ ಪಾವು ಹಾವಿಗೆ ಕೂಡ ನೀರು ಹಾಕಿ ಅದನ್ನ ಮಡಿ ಸ್ನಾನ ಮಾಡಿ ಹೋಗ್ಬೇಕಾದ್ರೆ ನೀರು ಹಾಕಿ ತಗೊಂಡು ಹೋಗ್ಬೇಕು ಅದನ್ನ. ಅದು ಶಿಷ್ಯ ಏನ್ ಮಾಡಿದ, ಇದ್ರ ಮೇಲೆ ನೀರು ಹಾಕೋದು ಯಾಕೆ, ನೀರಲ್ಲಿ ಇದನ್ನು ಹಾಕಿದ್ರೆ ಸಾಕು ಅಂತ ಹೇಳಿ ನದಿಯಲ್ಲಿ ಹಾವಿಗೆ ಹಾಕ್ಲಿಕ್ಕೆ ಹೋದ. ಯಾರು ನೋಡಿ, ಯಾರು ಪಾಡಿದವರು ಇರ್ತಾರೆ, ಅವ್ ಹಾಕ್ಲಿಕ್ಕೆ ಹೋದ. ದೂರದಲ್ಲಿ ಈ ರಾಜಸ್ಥಾನ ಇದೆಲ್ಲ ಕಂಡ್ಕೊಂಡು ಇರ್ತಾರಲ್ಲ ಪೇಟಾದರ, ಅಲ್ಲಿಂದ ಒಬ್ಬರು ಹೊಡಿಲಿಕ್ಕೆ ಬಂದ್ಬಿಟ್ನ. ಮಾಹೆ, ಇದು ತಾಯಿ ಚಪ್ಪಲಿ ಹಾಕ್ತೀಯಾ ಅಂತ ಹೊಡಿಲಿಕ್ಕೆ ಬಂದ. ನಿಮ್ಮ ಹಡೆದವರಲ್ಲಿ ಹೊಡಿಲಿಕ್ಕೆ ಬಂದ, ಹೊಡಿಲಿಕ್ಕೆ ಸ್ವಾಮಿಗಳು ಕರೆದ್ರು, ಏನಾಯ್ತು ಕರೀಲಿ? ಇಲ್ಲ, ಹೊಡಿಲಿಕ್ಕೆ ಬರ್ತಾ ಇದ್ದಾನೆ. ಅವನು ಹೇಳದಂತೆ, ತಾಯಿ ಚಪ್ಪಲಿ ಹಾಕ್ತಾ ಇದ್ದಾನೆ. ಸ್ವಾಮಿಗಳಂದ್ರು, ನಿಮ್ಗದು ಪಾದಕಿಯೋ, ನನ್ ಚಪ್ಪಲಿ ಅಪ್ಪ, ನನ್ ಚಪ್ಪಲಿ ತಗೊಂಡು ನದಿ ಹಾಕ್ತಾ ಇದ್ದೀರಲ್ಲ, ಬಹಳ ತಪ್ಪದು, ಅವ್ ಸರಿಯಾಗಿ ಹೇಳಿದ್ದಾನೆ ಅಂತ ಹೇಳಿ ಅವನಿಗೆ ಮಂತ್ರಾಕ್ಷತೆ ಎಲ್ಲ ಸಂಭಾವನೆ ಕೊಟ್ಟು ಕಳಿಸ್ಬಿಟ್ರು. ಇಂಥ ಒಳ್ಳೆ ಭಾವನೆ ಇಲ್ಲಿ ಚೆನ್ನಾಗಿ ಕೂತಿದೆ. ಆ ಇಲ್ಲೇ ಕೃಷ್ಣ ಓಡಾಡಿದ ಜಾಗ, ಕೃಷ್ಣ ಓಡಾಡಿದ ಜಾಗದಲ್ಲಿ, ರಾಮ ಓಡಾಡಿದ ಜಾಗದಲ್ಲಿ ಭಕ್ತಿ ಇಲ್ಲದೇ ಇರುತ್ತಾ? ಇದೇ ಇರುತ್ತೆ ಇಷ್ಟೇ. ಇಲ್ಲಿ ಚೆನ್ನಾಗಿ ಇದ್ದು ಭಗವಂತನ ಮೇಲೆ ಅವರಿಗೇನು ಸ್ವಾಮಿ ಕೊಟ್ಟಿರ್ತಾನೆ ಭಕ್ತಿ, ಇವಾಗಿನದ್ದು ಇದು ಮಾಡಿ 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 ಕೊನೆಗೆ ನಮ್ಮ ಆಚಾರ ಸಿದ್ಧಾಂತ ಕೆಲವರು ಬರಬೇಕಾಗುತ್ತೆ. ಆಚಾರ ಸಿದ್ಧಾಂತ ಕಲಿದ್ರೆ ಮೋಕ್ಷವೇ ಇಲ್ಲ. ಆದರೆ ಆ ಶ್ರದ್ಧೆಯಿಂದ ಕೂಡಿಕೊಂಡಂತಹ ಒಂದು ಕರ್ಮ ಮಾಡಿ ಮಾಡಿ ಕೊನೆಗೆ ಜ್ಞಾನದ ಕಡೆಗೆ ಬರಲೇಬೇಕಾಗುತ್ತೆ. ಸರಿ, ತದನಂತರ ಉದ್ಧವ ಹೇಳುತ್ತಾ ಇದ್ದಾನೆ, ನಿನಗಾಗಿ ಕೃಷ್ಣ ಮೈತ್ರೇಯರಿಗೆ ನನಗೆ ಉಪದೇಶ ಕೊಡುವಾಗ ಮೈತ್ರೇಯರು ಬಂದ್ರು, ಅವರಿಗೆ ತತ್ವಜ್ಞಾನವನ್ನು ಉಪದೇಶ ಕೊಟ್ಟ. ನಂತರ ಕೃಷ್ಣ ಹೇಳಿದ, ವಿದುರ ಬರ್ತಾನೆ, ವಿದುರನಿಗೆ ಈ ತತ್ವಜ್ಞಾನವನ್ನು ಕೊಡು ಅಂತ ಹೇಳಿದ್ದಾನೆ. ಆದ್ದರಿಂದ ನೀನು ಮೈತ್ರೇಯರನ್ನ ಭೇಟಿ ಆಗಬೇಕು. ಮೈತ್ರೇಯರು ಎಲ್ಲಿದ್ದಾರೆ? ಹರಿದ್ವಾರದಲ್ಲಿದ್ದಾರೆ ಅಂತ ಹೇಳಿದಾಗ, ಅವಾಗ ಹೊರಟು ಹೋಗ್ತಾ ಇದ್ದಾರೆ ವಿದುರ, ಹರಿದ್ವಾರಕ್ಕೆ ಬರ್ತಾ ಇದ್ದಾರೆ. ಮೈತ್ರೇಯ ಮಾಸೀನ ಮಕುಂಠ ಮೇಧಸಂ, ಅದ್ಭುತವಾದ ಭಗವಂತರ ತತ್ವಜ್ಞಾನವನ್ನು ಚಿಂತನೆ ಮಾಡತಕ್ಕಂತಹ ಮಹಾನುಭಾವರು ಅವರು ಕೂತಿದ್ದಾರೆ. ಬಂದು ಸಾಷ್ಟಾಂಗ ಬೆರಗಿ ಅವರನ್ನ ಕೇಳ್ತಾ ಇದ್ದಾರೆ, ಹೇ ಸ್ವಾಮಿ, ನನಗೆ ಯೋಗ್ಯತೆ ಇದ್ದರೆ ತಿಳಿಸಿಕೊಡು ತತ್ವಜ್ಞಾನವನ್ನ. ಪ್ರಶ್ನೆ ಮಾಡಬೇಕಲ್ಲ, ಪ್ರಶ್ನೆ ಹೇಳ್ತಾ ಇದ್ದಾರೆ. ಏನು ಪ್ರಶ್ನೆ? ಎಲ್ಲರೂ ಕೂಡ ಸುಖ ಬೇಕು ಅಂತ ಬಯಸ್ತಾರೆ ಬರಲ್ಲ, ದುಃಖ ಬೇಡ ಅಂತ ಬಯಸ್ತಾರೆ ಬಂದೇ ಬಿಡುತ್ತೆ. ಯಾಕೆ? ಚಿಕ್ಕ ಪ್ರಶ್ನೆ. ದೇವ ಜೀವ ಇಬ್ಬರೂ ಒಂದೇ ದೇಹದಲ್ಲಿರ್ತಾರೆ. ದೇಹ ಜೀವನಿಗೆ ಮಾತ್ರ ಬಂಧನ, ದೇವರಿಗಿಲ್ಲ. ಯಾಕೆ? ಇಂತಹ ಪ್ರಶ್ನೆಗಳೆಲ್ಲ ಹತ್ತಾ ಬಂದಾಗ ಅವಾಗ ಹೇಳುತ್ತಾರೆ, ಮೊದಲು ದೇವನ ಮತ್ತು ಜೀವರ ಪರಿಚಯ ನಿನಗಾಗಬೇಕಲ್ಲಯ್ಯ. ಅವರಿಗಿಲ್ಲ ಅಂತಾರೆ, ನಮಗೆ ಅವರ ನೆಪದಿಂದ ನಮಗೆ ಮಾಡಿಕೊಡ್ತಾ ಇದ್ದಾರೆ. ವಿವರವಿಲ್ಲವಾ? ಎಂಥ ಅಪರೂಪದ ಜ್ಞಾನಿ ಮಹಾನುಭಾವ. ಅದರಿಂದ ಸೃಷ್ಟಿಯ ಪರಿಚಯವನ್ನ ಮಾಡಿಕೊಡುತ್ತೇನೆ ಅಂತ ಶುರು ಮಾಡಿದರು. ಭಗವಂತನ ನಾಭಿಯಿಂದ ಪ್ರಳಯ ಕಾಲದ ನಂತರ 87 ವರ್ಷಗಳ ಕಾಲ, 100 12 ವರ್ಷಗಳ ಕಾಲ ಉಳಿದಿರುವಾಗ ಭಗವಂತ ಯೋಗ ನಿದ್ರೆಯನ್ನು ಸಮಾಪ್ತಿ ಮಾಡಿ ತಾನು ಬರ್ತಾ ಇದ್ದಾನೆ. ದುರ್ಗಾದೇವಿಯ ಪ್ರಾರ್ಥನೆಯಿಂದ ಬಂದಿರುವಂತಹ ಸ್ವಾಮಿ ತನ್ನ ಉದರದಲ್ಲಿರುವಂತಹ ಜೀವರಾಶಿಗಳನ್ನು ಸೃಷ್ಟಿ ಮಾಡಲಿಕ್ಕಾಗಿ ಶುರು ಮಾಡಿದ. ನಾಭಿಯಿಂದ ಬ್ರಹ್ಮದೇವರ ಸೃಷ್ಟಿ ಹೇಳ್ತಾರೆ. ಮೊದಲು ಸೃಷ್ಟಿ, ನಂತರ ಸೃಷ್ಟಿ, ಎರಡು ಸೃಷ್ಟಿಗಳಾದವು ದೇವತೆಗಳದ್ದು. ಬ್ರಹ್ಮಾಂಡದ ಹೊರಗೆ, ಬ್ರಹ್ಮಾಂಡದ ಒಳಗೆ. ತತ್ವಾಭಿಮಾನಿಗಳನ್ನ ಹೊರತೆಗೆದ, ತನ್ನಿಂದ ತತ್ವಗಳನ್ನ ತೆಗೆದ, 24 ತತ್ವಗಳನ್ನ ತೆಗೆದ, ತತ್ವಾಭಿಮಾನಿಗಳನ್ನ ಹೊರತೆಗೆದ, ಅವರಿಗೆ ಶರೀರಗಳು ಕೊಟ್ಟ, ನಂತರ ಹೇಳಿದ ಎಲ್ಲರೂ ಸೇರಿ ಬ್ರಹ್ಮಾಂಡ ಕಟ್ಟಿ. ಅದಕ್ಕೆ ಬ್ರಹ್ಮಾಂಡಂ ಸೃಷ್ಟುಂ ಅಶಕ್ತೈ, ಅವರೆಲ್ಲರೂ ಕೂಡ ಸ್ವಾಮಿ ನಮಗೆ ಶಕ್ತಿ ಇಲ್ಲ, ನೀನೇ ನಮ್ಮಲ್ಲಿ ನಿಂತು ಮಾಡಿಸಬೇಕು. ನತಾಸ್ಮತೆ ದೇವ ಪದಾರವಿಂದಂ, ನೀ ಪಾದವನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ ಹರಿಯೇ, ನಮಗೆ ವಿಶೇಷವಾದ ತಾಕತ್ತನ್ನು ಕೊಡುವಂದಾಗ ಭಗವಂತ ಪುರುಷನಾಮಕನಾಗಿ ತತ್ವಗಳಲ್ಲೂ ಪ್ರವೇಶ ಮಾಡಿದ, ತತ್ವಾಭಿಮಾನಿಗಳಲ್ಲೂ ಪ್ರವೇಶ ಮಾಡಿದ. ಮಾಡಿಯೇನು ಮಾಡಿದ? ಶಕ್ತಿಯನ್ನ, ತನ್ನ ಶಕ್ತಿಯನ್ನಿಟ್ಟು ಅವರ ಮೂಲಕ ಬ್ರಹ್ಮಾಂಡವನ್ನ ಕಟ್ಟಿಸಿದ. ಅವರಿಂದ ಪ್ರಯತ್ನ ಮಾಡಿಸಿದ, ಪ್ರಯತ್ನ ಮಾಡಿಸಿ ಬ್ರಹ್ಮಾಂಡ ಕಟ್ಟಿಸಿದ. ಅದಕ್ಕೆ ಹೇಳ್ತಾರೆ, ಪುರುಷನಾಮಕ ಮಾಡಿಸುವ ಪ್ರಯತ್ನವೇ ಪುರುಷ ಪ್ರಯತ್ನ ಅಂತ ಹೆಸರು. ಸರಿ, ಅವರಿಂದ ಬ್ರಹ್ಮಾಂಡವನ್ನ ಕಟ್ಟಿಸಿ ಆ ಬ್ರಹ್ಮಾಂಡದಲ್ಲಿ 1000 ಕಾಲ ನೀರನ್ನು ತುಂಬಿ, ಅಂಡೋದಕವನ್ನು ತುಂಬಿ 1000 ಕಾಲ ತಾನು ಶೇಷಶಯನನಾಗಿ ಮಲಗಿದ. ಅರ್ಥವೇ ಆಗಲ್ಲ. ನೀರ್ಯಾಕೆ ತುಂಬಬೇಕು, ನೀರಲ್ಲಿ ಮಲಗೋದು ಯಾಕೆ ಅಂತ ಕೇಳಿದ್ರೆ ಅದೇನ್ ಮಾಡಿದ್ದಾರೆ ಅದ್ರ ಗೊತ್ತು. ಮಿನಿಮಮ್ ಕಾಮನ್ ಸೆನ್ಸ್ ನೋಡಿದಾಗ ಒಂದು ಬಿಲ್ಡಿಂಗ್ ಕಟ್ಟಿದ್ರೇನೆ ಒಂದು 5-6 ಕ್ಯೂರಿಂಗ್ ಮಾಡ್ತ, ಹೌದಾ? ನೀರಾಕಿ ಕ್ಯೂರಿಂಗ್ ಮಾಡ್ತಾರೆ. ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಮಿನಿಮಮ್ ಕ್ಯೂರಿಂಗ್ ಬೇಡವಾ? 1000 ಸ್ವಾಮಿ ಮಾಡಿದರೆ ಹೌದು. ಸಂಕರ್ಷಣನಾಗಿ ಎಲ್ಲವನ್ನ ಸರಿ ಮಾಡಿದ. ತದನಂತರ ತನ್ನ ನಾಭಿಯಿಂದ 14 ದಳಗಳಿರತಕ್ಕಂಥ ಕಮಲ ಹೊರಹಾಕಿದ. 14 ಲೋಕಗಳು ತಾನೆ, ಒಂದೊಂದು ದಳದಲ್ಲಿ ಒಂದೊಂದು ಲೋಕಕ್ಕೆ ಸಂಬಂಧಪಟ್ಟ ಪದಾರ್ಥಗಳನ್ನೆಲ್ಲ ಇಟ್ಟ. ಬ್ರಹ್ಮದೇವರನ್ನ ಹೊರಗೆ ತಂದ. ಬ್ರಹ್ಮದೇವರು ಹೊರಗೆ ಬಂದರು. ಬಂದವರು ತನಗೆ ಹುಟ್ಟು ಕೊಟ್ಟವರು ಯಾರು ಅಂತ ಆಲೋಚನೆ ಮಾಡಿದರು. ಇದೇ ಹೇಳ್ತಾರೆ, ಬ್ರಹ್ಮದೇವರು ಅಜ್ಞಾನ ಪ್ರದರ್ಶನ ಮಾಡಿದರು ಎಲ್ಲ ಲೋಕಕ್ಕೆ ತೋರಿಕೊಳ್ಳಿಕ್ಕೆ ಅಂತ. ತಪಸ್ಸಿಗೆ ಕೊಡುತ್ತಾರೆ, ಹುಡುಕ್ತಾರೆ. 100 ಕಾಲ ಕಮಲದಲ್ಲಿ ಹುಡುಕಿದ್ರು, ನಾಳದಲ್ಲಿ ಹುಡುಕಿದ್ರು, ನೀರಲ್ಲಿ ಹುಡುಕಿದ್ರು, ದೇವರು ಕಾಣಿಸಿಲ್ಲ ಅಂದ್ರೆ ತೋರಿಕೊಟ್ರು, ನಾವು ಹುಡುಕಿದ್ರೆ ದೇವರು ಸಿಗೋನಲ್ಲ, ಅವನಾಗಿ ಸಿಗಬೇಕು ಅಂದ್ರೆ ಸಿಗತಾನಷ್ಟೇ, ಇನ್ನೊಂದಿಲ್ಲ ಅಂತ ತೋರಿಕೊಟ್ರು. ಸರಿ, ತದನಂತರ ಬ್ರಹ್ಮದೇವರು ತಪಸ್ಸಿಗೆ ಕೊಡತಾ ಇದ್ದಾರೆ. 2 ಶಬ್ದ ಕೇಳಿಸ್ತವರಿಗೆ, ಏನದು? ಷೋಡಶಂ ಏಕವಿಂಶಂ. 16-21 ವರ್ಣಗಳಲ್ಲಿ ಯಾವುದು? ತ, ಪ, ತಪ, ತಪ ಅಂತ ಹೇಳಿ. ಇಲ್ಲೆಲ್ಲ ಕಡೆ ಕೂಡ ಉಪಾಸನಾ ರಹಸ್ಯಗಳು ಚೆನ್ನಾಗಿ ಹೇಳಿಕೊಡುತ್ತಾರೆ. ಮಾಡು ಅಂತ ಹೇಳಿದ್ದೇನು? ತಪಸ್ಸು. ತಪಸ್ಸು ಅಂತ ಹೇಳಿದ್ರೆ ತಪ ಅಂದ್ರೆ ಸಾಕಲ್ವಾ? ನಮಗೆ ಅರ್ಥ ಆಗಲ್ಲ. ತಪ ಅಂದ್ರೆ ತಪಸ್ಸು ಮಾಡುವುದನ್ನು ತಪಸ್ಸು ಮಾಡ್ತೇವೆ. ಬ್ರಹ್ಮದೇವರಿಗೆ ಅರ್ಥ ಆಗಲ್ಲ. 2 ಯಾಕೆ ಹೇಳಬೇಕು? ತಪ, ತಪ ಅಂತ 2 ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಹೇಳುತ್ತಾರೆ, ಒಂದು ತಪ ಶಬ್ದಕ್ಕೆ ತಪಸ್ಸು ಮಾಡುವಂತ ಅರ್ಥ, ಇನ್ನೊಂದು ತಪಶಬ್ದಕ್ಕೆ ತಪೋ ರೂಪಿಯಾದ ನನ್ನನ್ನು ಸ್ಮರಿಸು. ಅದಕ್ಕೆ ತಪೋ ಬ್ರಹ್ಮ ಅಂತ ಆಚಾರ್ಯರು ಭಾಗವತಾತ್ಮರಲ್ಲಿ ಹೇಳ್ತಾರೆ. ಅರ್ಥ ಏನು? ನಿನ್ನಲ್ಲಿ ತಪಸ್ಸು ಬರಬೇಕಾದರೆ ನಿನ್ನೊಳಗಿರುವ ನನ್ನನ್ನ ತಪೋಮೂರ್ತಿ ಅಂತ ಚಿಂತನೆ ಮಾಡಿದರೆ ನಿನ್ನಲ್ಲಿ ಆ ಗುಣ ಮೂಡುತ್ತೆ. ಸೀಕ್ರೆಟ್ ಹೇಳಿಕೊಡತಾ ಇದ್ದಾರೆ. ಇಷ್ಟು ಈ ಜೀವನದಲ್ಲಿ ನಾವು ಏನೇನು ಪಡ್ಕೋಬೇಕೋ ಅಂಥ ದೇವರನ್ನ ಚಿಂತನೆ ಮಾಡಬೇಕು. ಅಂಥ ದೇವರಂದ್ರೆ ಆ ಗುಣದಿಂದಿರುವ ದೇವರನ್ನ ಚಿಂತನೆ ಮಾಡಬೇಕು. ಸ್ವಾಮಿ ಬಂದ್ರೆ ಹೋಗ್ತೀವಿ, ಸ್ವಾಮಿ ನಮ್ಮ ಮಕ್ಕಳಾಗಿಲ್ಲ, ಮಂತ್ರಕ್ಕೆ ಕೊಡುತ್ತಾರೆ, ಏನು ಹಾಂ ಕಟ್ಟ ಏನಿಲ್ಲ. ಭಗವಂತ ನೀನು ಒಬ್ಬೊಬ್ಬರಲ್ಲೂ ಕೂಡ 16,000 ಹೆಣ್ಣಂದ್ರು ಒಬ್ಬೊಬ್ಬರಲ್ಲಿ 10 ಜನ ಮಕ್ಕಳ ಪ್ರಕಾರ ಹೇಗೆ ಕೊಡದಿಯೋ ಮಹಾರಾಯ ಅಂತ ದೇವ ಚಿಂತನೆ ಮಾಡಿ ಕೃಷ್ಣ ಅಂತ ಕೊಡ್ತಾರೆ ಮಕ್ಕಳ. ಇಷ್ಟೇ, ನಾವ ಮನೆ ತುಂಬ ಮಂತ್ರಾಕ್ಷದೇ ತೆಂಗಿನಕಾಯಿ ಇಟ್ಕೊಂಡು ಒದ್ದಾಡ್ತಾ ಇರ್ತೀವಿ. ಅದಕ್ಕೆ ಸ್ವಾಮಿ ಹತ್ರ ಹೋದ್ರೆ ಮತ್ತು ಈ ಟೆಕ್ನಿಕ್ ನೀವೇ ಕಲಿಬಾರ್ದ. ದೇವರ ಗುಣವನ್ನ ನಿಮಗೇನು ಬೇಕೋ ಅದನ್ನ ದೇವರಲ್ಲಿ ಚಿಂತನೆ ಮಾಡಿದ್ರೆ ನಿಮಗೆ ಬರುತ್ತೆ. ಸಿಂಪಲ್ ಟೆಕ್ನಿಕ್ ಅದು. ನಾವು ಮಾಡಲ್ಲ, ಅಪ್ಲೈ ಮಾಡಲ್ಲ, ಒದಾಡತಾ ಇರ್ತೇವೆ. ಏನು ಬೇಕಾದ್ರೂ ಬರುತ್ತೆ. ಶತ್ರುಗಳು ಇರಬಾರದ, ಶತ್ರು ಸಂಹಾರಕ ಅಂತ ನಮ್ಮ ಒಳಗಿರುವ ದೇವರ ಚಿಂತನೆ ಮಾಡಿದರೆ ಆ ಶತ್ರುಗಳೆಲ್ಲ ನಾಶ ಆಗ್ತಾ ಬರ್ತಾರೆ. ಇದು ಒಳಗಿನ ರಹಸ್ಯ. ಅದಕ್ಕೆ ಗೋಪಾಲಸರ ಹೇಳ್ತಾರಲ್ವ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇಷ್ಟೇ ಸಾಕು ಅಂತ ಬಿಡ್ತಾರೆ. ಆ ರೀತಿಯಲ್ಲಿ ಬ್ರಹ್ಮದೇವರು ತಪಸ್ಸು ಮಾಡಿದರು, ಭಗವಂತ ದರ್ಶನ ಕೊಟ್ಟ. ಪುರುಷನಾಮಕನಾಗಿ ಭಗವಂತ ವಿರಾಟ ರೂಪದಿಂದ ದರ್ಶನ ಕೊಡತಾ ಇದ್ದಾನೆ. ವೈಕುಂಠ ದರ್ಶನ ಆಗ್ತಾ ಇದೆ, ಅಲ್ಲಿರತಕ್ಕಂತಹ ಭಗವತ್ ರೂಪ ದರ್ಶನ ಆಗ್ತಾ ಇದೆ. ಆ ವೈಕುಂಠದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ತಾನೇ ಬಂದು ಭಗವಂತನನ್ನ ನಾನಾ ರೂಪಗಳಿಂದ ಸೇವಾ ಮಾಡುವುದೂ ನೋಡುತ್ತಾ ಇದ್ದಾರೆ ಬ್ರಹ್ಮದೇವರು. ಅದನ್ನು ಹೇಳುತ್ತಾರೆ, ಲಕ್ಷ್ಮೀದೇವಿ ಆ ವೈಕುಂಠದಲ್ಲಿ ಭಗವಂತನ ಸೇವಾ ಮಾಡುತ್ತಾ ಮಾಡಲಿಕ್ಕೆ ಹೊರಟಾಗ ಆಕೆಯ ಪಾದದ ಸುತ್ತು ಗಿಳಿ ದುಂಬಿಗಳು ಓಡಾಡುತ್ತಿದ್ದುವು ಅಂತ ಹೇಳ್ತಾರೆ. ಏನಪ್ಪ ಆಕೆ ಪಾದ ಸುತ್ತು ಗಿಳಿಗಳು ದುಂಬಿಗಳು ಓಡಾಡೋದೇನು ಅಂದ್ರೆ, ಮುಕ್ತ ಬ್ರಹ್ಮರು ಮುಕ್ತ ರುದ್ರರು ಅವರೆಲ್ಲರೂ ಕೂಡ ಶೇಷಾದಿಗಳು ಆಕೆ ಕಾಲು ಸುತ್ತು ತಿರುಗ್ತಾ ಇದ್ದಾರಂತೆ. ಏನದು ಅಂದ್ರೆ, ಆಕೆಯ ಪಾದದ ಮಂಜೀರ ನಾಗ ವೇದ ಅರ್ಥಗಳನ್ನು ಹೇಳುತ್ತಾ ಇದೆ, ಅದು ಕೇಳಲಿಕ್ಕೆ ತಿರುಗಾಡ್ತಾ ಇದ್ದಾರಂತೆ. ಆಕೆ ಸೇವಾ ಮಾಡೋದನ್ನು ನೋಡುತ್ತ ಅದಕ್ಕೆ ದಾಸರು ಅಂತ ಹೇಳಿದ್ರೆ ಕಡಿಮೆ ಅಲ್ಲ, ಅವರ ನೋಟ ಬಹಳ ಆಳ ಇರುತ್ತೆ. ದೊಡ್ಡ ದೊಡ್ಡವರು ಜ್ಞಾನಿಗಳು ಮಾಡಿದ್ದು ಬಹಳ ಆಳವಾದ ಪದಗಳಿರುತ್ತೆ. ಅದಕ್ಕೆ ಒಬ್ಬರು ಬರೀತಾರಲ್ವ, ಅದು ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನ ಯಾರಮ್ಮ ಅಂತ ನೆನಪಿದೆಯಾ? ಅದ್ರಲ್ಲಿ ಹೇಳ್ತಾರಲ್ವ, ಉಮೇಶ ಮೊದಲಾದ ಮರಣಿ ಕರವು ಭ್ರಮಿಸಿ ನಿನ್ನ ಪದ ಕಮಲ ಭಜಿ ಪೋರೆ. ಆ ಉಮೇಶ ಮೊದಲಾದಂಥ ದೇವತಾ ನಿಕರ ಭ್ರಮಿಸಿ ನಿನ್ನ ಪದ ಕಮಲ ಭಜಿ ಪೋರೆ ಎಂದ್ರು. ಅವರ ಮನಸ್ಸಲ್ಲಿ ಏನಿದು ನಮ್ಗೆ ಅರ್ಥ ಆಗಿಲ್ಲ. ಯಾರೊಬ್ಬರು ಅಂದ್ರು, ಅಯ್ಯೋ ಭ್ರಮಿಸಿ ದೇವರ ಲಕ್ಷ್ಮೀದೇವಿ ಪಾದ ಭ್ರಮಿಸಿ ತಲೆಕೆಟ್ಟು ಅಂತ ನಮ್ಮಲ್ಲಿ ಭ್ರಮಿಸಿ ತಲೆಕಟ್ಟು ಅಯ್ಯೋ ಅಯ್ಯೋ ಇದೇನ್ರಿ ದಾಸರಿ ಇದಂದರೆ ಅದು ಭ್ರಮಿಸಿ ಅಲ್ಲ, ಇನ್ನೇನೋ ಇರಬೇಕು ಅಂತ ರಿಪೇರ್ ಮಾಡಿ. ಯಾಕಂದ್ರೆ ವ್ಯಾಸ ಸಾಹಿತ್ಯವನ್ನ ಯಾರಾದರೂ ರಿಪೇರ್ ಮಾಡಿದರೆ 1,000 ಜನ ಪಂಡಿತರು ಬಂದು ಹತ ಹಾಕ್ತಾರೆ. ಏನ್ರಿ ಈ ಶಬ್ದ ಹೀಗೆ ಇರಬೇಕಲ್ಲ, ಹೊಸದಾಗಿ ಹಾಕ್ತಾ ಇದ್ದಾರ, ಏನ್ ಧೈರ್ಯ ಅಂತ ಕೇಳುತ್ತಾರೆ. ದಾಸ ಸಾಹಿತ್ಯ ರಿಪೇರ್ ಮಾಡಿದ್ರೆ ಕೇಳೋ ನಾಥ ಇಲ್ಲ. ಹರಿಕಥಾಮೃತ ಸಾರ 10 ಜನ ಕೂತಿದ್ರೆ, 10 ಜನ ಪುಸ್ತಕ ಇದ್ರೆ ಒಂದೇ ಪದ್ಯ 10 ರೀತಿ ಪ್ರಿಂಟ್ ಆಗಿರುತ್ತೆ. ಯಾರು ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳೋ ನಾಥರೇ ಇಲ್ಲ. ರಕೇಳಿ ಹೇಳ್ತಾ ಇದ್ದಾರೆ, ಭ್ರಮಿಸಿ ನಿನ್ನ ಪದ ಕಮಲ ಭಜಿ ಪೋರೆ ಅಂದ್ರೆ ಆಕೆಯ ಪಾದದ ಸುತ್ತು ತಿರುಗುತ್ತಾ ಭಜನೆ ಮಾಡೋದು. ವೈಕುಂಠದಲ್ಲಿ ಭಾಗವತದಲ್ಲಿ ಹೇಳಿದ್ದನ್ನ ಅವರು ತಾವು ವಿಶೇಷವಾಗಿ ಪದದಲ್ಲಿ ಹೇಳಿದ್ರು. ಆ ರೀತಿಯಲ್ಲಿ ದರ್ಶನ ಆದ ಮೇಲೆ ಭಗವಂತ ವಿಶೇಷವಾದ ಸೃಷ್ಟಿಯನ್ನು ಮಾಡುವ ತಾಕತ್ತನ್ನ ತಾನೇ ಒಳಗಿದ್ದು ಬ್ರಹ್ಮ ನಾಮಕನಾಗಿ ಪ್ರಕಟ ಮಾಡುತ್ತಾ ಇದ್ದಾನೆ. ಸೃಷ್ಟಿ ಶುರುವಾಗಿದೆ. ಸೃಷ್ಟಿ ಶುರುವಾದ ಕೂಡಲೇ ಏನೇನು ಶುರುವಾಯಿತು ಅಂದ್ರೆ, ಮೊದಲು ವಿಶೇಷವಾಗಿರತಕ್ಕಂಥ ಸ್ಥಾವರಗಳು, ಅದರಲ್ಲಿ ಪರ್ವತದ ಸೃಷ್ಟಿಯಾಯಿತು ಅಂದ್ರು. ಭೂಲೋಕದ ಸೃಷ್ಟಿ ಆಯಿತಾ? ಎಲ್ಲವೂ ಕೂಡ ಭೂಲೋಕದಲ್ಲಿ ಪರ್ವತಗಳನ್ನ ಮೊದಲಿಟ್ಟರಂತೆ. ಯಾಕೆ? ಭೂಲೋಕ ನೀರಿನ ಮಧ್ಯೆ ನಿಂತಿದೆ, ನಾವೆಯಂತೆ ನಿಂತಿದೆ. ನಾವೇನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಮೊದಲು ಕಲ್ಲುಗಳೆಲ್ಲ ಇಡ್ತಾರೆ, ವೆಯ್ಟ್ ಬ್ಯಾಲೆನ್ಸ್ ಮಾಡಬೇಕು, ಅದಕ್ಕೆ ಪರ್ವತಗಳ ಸೃಷ್ಟಿ. ಆ ಕಲ್ಲುಗಳಿಟ್ಟ ಮೇಲೆ ಮಧ್ಯೆ ಮರದ ತುಂಡುಗಳಿರ್ತಾರೆ, ಹಾಗೆ ಗಿಡಬಳ್ಳಿಗಳ ಸೃಷ್ಟಿ. ಅಂದ್ರೆ ನಾವು ಬರಲಿಕ್ಕೆ ಮೊದಲೇ ಎಲ್ಲ ಫೆಸಿಲಿಟಿ ಕೊಟ್ಟು ನಂತರ ತರ್ತಾ ಇದ್ದಾರೆ. ಆ ತರ ಎಲ್ಲ ಸೃಷ್ಟಿಯಾದ ಮೇಲೆ ಮಾನಸಿಕ ಸೃಷ್ಟಿ ಶುರು ಮಾಡುತ್ತಾ ಇದ್ದಾರೆ. ಸರಕ ಸನಂದನಾದಿಗಳ ಸೃಷ್ಟಿಯಾಗಿದೆ, ಮರೀಚಿ ಮೊದಲಾದಂತಹ ಮಹಾಜ್ಞಾನಿಗಳ ಸೃಷ್ಟಿ ಆಗ್ತಾ ಇದೆ, ಪ್ರಜಾಪತಿಗಳದ್ದು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಮಾನಸಿಕವಾಗಿ ಸೃಷ್ಟಿ ಶುರು ಮಾಡುತ್ತಾ ಇದ್ದಾರೆ. ಯಾಕೆ ತುಂಬಾ ಜನ ಕಾದುಕೊಂಡಿದ್ದಾರೆ ಕ್ಯೂ ಅಲ್ಲಿ, ಎಲ್ಲರೂ ಶರೀರ ಪಡೆಯಬೇಕು. ಅದಕ್ಕೆ ಅವರನ್ನ ಕರಕೊಂಡು ಬರುವ ಕಾರ್ಯಕ್ರಮವೇ ಸೃಷ್ಟಿ. ಅದಕ್ಕೆ ಬ್ರಹ್ಮದೇವರು ಎಲ್ಲರಿಗೆ ಸೃಷ್ಟಿಗೆ ಹೇಳಿದ್ದಾರೆ. ಅವರೆಲ್ಲರೂ ಬಂದರು, ಸನಕಸನಂದನಾದಿಗಳು ಬಂದರು. ಸನಕಸನಂದನಾದಿಗಳು ಬಂದರೆ ಅವರಿಗೆ ಹೇಳಿದ್ರು, ನೀವು ಸೃಷ್ಟಿ ಮಾಡಿ ಅಂದ್ರೆ, ಇಲ್ಲ ಸ್ವಾಮಿ, ನಾವು ಸ್ವಲ್ಪ ಸನ್ಯಾಸ ಧರ್ಮದಲ್ಲಿ ಇರುವಂತವರು, ಪರಮಹಂಸರು, ನಾವು ಮದುವೆ ಆಗಲ್ಲ, ಸೃಷ್ಟಿ ಮಾಡಲ್ಲ, ದಯವಿಟ್ಟು ಭಗವಂತನ ಚಿಂತನೆಯಲ್ಲಿ ಇರ್ತೇವೆ ಅಂದಾಗ ಅವರಿಗೆ ಅಸಮಾಧಾನ ಆಗಿ ಹುಬ್ಬು ಗಂಟು ಹಾಕಿದ್ರು ಅಂತ ಬರುತ್ತೆ. ಅಲ್ಲಿ ಹೇಳ್ತಾರೆ, ಬ್ರಹ್ಮದೇವರು ಗೊತ್ತಿಲ್ವಾ ಅವರು ಯಾರು ಬಂದಿದ್ದಾರೆ ಅಂತ? ಅವರು ಪರಮಹಂಸ ಧರ್ಮದಲ್ಲಿ ಇರತಕ್ಕಂಥವ್ರು ಅಂತ ಗೊತ್ತಿಲ್ವಾ? ಮತ್ತೆ ಗೊತ್ತಿಲ್ಲದ ನಮ್ಮಂತವರಾದ್ರೆ ಕೇಳಿ ಸಿಟ್ಟು ಇವೆಲ್ಲ, ಸಿಟ್ಟಿಲ್ಲದ ಬ್ರಹ್ಮದೇವರಿಗೆ ಸಿಟ್ಟು ಬಂತು ಅಂತ ಕೇಳಿದ್ರೆ ಸಾಕು, ನಮ್ಮ ಜೀವನ ಏನು ಸಿಟ್ಟಿರುತ್ತೆ. ಆದ ಕಾರಣ ಬ್ರಹ್ಮದೇವರಿಗೆ ಸಿಟ್ಟು ಬರಲಿಲ್ಲ, ಅವರು ಹೇಳಿದ್ದಕ್ಕೆ ಸಂತೋಷ ಪಟ್ಟಿದ್ದಾರೆ. ಮತ್ತೆ ಹುಬ್ಬಿ ಕಂಠ ಹಾಕಿದ್ರು ಅಂದ್ರೆ ಕ್ರೋಧ ತೋರಿದ್ರೆ ಯಾಕೆ ಅಂದ್ರೆ, ಕ್ರೋಧಾಭಿಮಾನಿಗಳು ಬರಬೇಕಾದ್ದರಿಂದ ಹುಬ್ಬು ಗಂಟು ಹಾಕಿದ್ರು. ಅಲ್ಲಿಂದ ಬಂದವರೇ ನಮ್ಮ ರೋತ್ರ ದೇವರು. ಕ್ರೋಧಾಭಿಮಾನಿಗಳು ಅಂದ್ರೆ ತಪ್ಪು ಕಲ್ಪನೆ, ಮೈ ತುಂಬ ಕ್ರೋಧ ಇರುತ್ತೆ ಅಂತ ಇಲ್ಲ. ಕ್ರೋಧಾಭಿಮಾನಿಗಳು ಅಂದ್ರೆ ಸಿಟ್ಟನ್ನ ಗೆದ್ದವರು ಅಂತ ಅರ್ಥ. ಅಭಿಮಾನಿಗಳು ಅಂದ್ರೆ ಕಂಟ್ರೋಲ್ ಅಲ್ಲಿ ಇಟ್ಟುಕೊಂಡವರು ಸಿಟ್ಟನ್ನ. ಅಂದ್ರೆ ಇಡೀ ಜಗತ್ತಿನ ಎಲ್ಲರ ಸಿಟ್ಟು ಅವರ ಕಂಟ್ರೋಲ್ ಅಲ್ಲಿದೆ, ಅವರು ಕೊಟ್ಟರೆ ಬರುತ್ತೆ ಇಲ್ಲ ತೆಗೆದ್ರೆ ಹೋಗುತ್ತೆ ಅಂತ ರುದ್ರದೇವರು ಬಂದ್ರು. ರುದ್ರದೇವರು ಬಂದು ಕೂಡಲೇ ಅತ್ರು ಏನಂತತ್ರು, ಒಳ್ಳೆ ಹೆಸರು ಕೊಡಿ ಅಂತತ್ರು, ಒಳ್ಳೆ ಹೆಂಡತಿಯನ್ನ ಕೊಡಿ ಅಂತತ್ರು, ಒಳ್ಳೆ ಜಾಗ ಕೊಡಿ ಇರ್ಲಿಕ್ಕೆ ಅಂತತ್ರು. ಹೌದಲ್ವಾ? ಅದಕ್ಕೆ ನಾವು ಚೂರು ರುದ್ರದೇವರು ಒಂದು ಕೂಡಲೇ ನಗು ಬರ್ತಾ ಇರುತ್ತೆ. ಏನದು ಅಂದ್ರೆ, ರೋದನಾಥ ರುದ್ರ ನಮ್ಮ ಸ್ವಾಮಿ ರುಜಂದ್ರಾವಯತೆ ಅಂದ್ರೆ, ನಮ್ಮ ಸಂಸಾರ ರೋಗವನ್ನೇ ಪರಿಹಾರ ಮಾಡುತ್ತಾನೆ, ಆದ್ದರಿಂದ ಭಗವಂತನಿಗೆ ರುದ್ರ ಅಂತ ಹೆಸರು. ಈ ರುದ್ರದೇವರು ಹಾಗಲ್ಲಪ್ಪ, ಬರೀ ಅತ್ರು, ಅದಕ್ಕಾಗಿ ರುದ್ರ ಅಂತ ಕರೀತಾರೆ ಅಂತ ನಾವು ಹೇಳಿ ಮುಗಿಸಿ ಹೋಗ್ತೀವಿ. ನಾವು ಚೂರ್ಣಕ್ಕೂ ಮುಂದಕ್ಕೆ ಹೋಗ್ತೀವಿ, ಅಷ್ಟು ಸಾಕು ನಾವು ಹಾಳಾಗ್ಲಿಕ್ಕೆ. ಅಂದ್ರೆ ಪುರಾಣ ಕೇಳಿ ಉದ್ಧಾರ ಆಗದಿದ್ರೂ ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ರುದ್ರದೇವರು ಅತ್ರು ಅಂತ ಬರುತ್ತಲ್ಲ, ಆ ಸಂದರ್ಭ ಹೇಗಿದೆ ನೋಡಿ ಅಂದ್ರು. ಅವರೆಲ್ಲ ಕೂಡ ದೇವತೆಗಳು, ಅವರ ಹುಟ್ಟು ಅಂದರೆ ನಂತರ ಚಿಕ್ಕ ಮಕ್ಕಳಾಗಿದ್ದು ಅತ್ತು ಬೆಳೆದು ಅಂಬೆಗಾಲಿಟ್ಟು ಯಾವುದು ಇಲ್ಲ, ಅವರು ನೆನೆಸಿದ ಕೂಡಲೇ ದೊಡ್ಡ ರೂಪದಿಂದ ಮುಂದೆ ನಿಲ್ತಾರೆ. ಅವರನ್ನ ಏನಂತ ಕರೀತಾರೆ ದೇವತೆಗಳನ್ನ? ಜಾತಾಪರೋಕ್ಷಿಗಳು ಅಂತ. ಜಾತಾಪರೋಕ್ಷಿಗಳು ಅಂದ್ರೆ ಯಾರಿಗೆ ಹುಟ್ಟಿನಲ್ಲೇ ಅಪರೋಕ್ಷ ಇರುತ್ತೋ ಅವರಿಗೆ ಜಾತಾಪರೋಕ್ಷಿಗಳು ಅಂತ ಹೆಸರು. ಅಪರೋಕ್ಷ ಜ್ಞಾನ ಇದ್ದವರ ಲಕ್ಷಣ ಏನು ಅಂತ ಅರ್ಥಾರೆ. ಬಾಹ್ಯಾಪರೋಕ್ಷ ಆಗಲಿ ಬಿಂಬಾಪರೋಕ್ಷ ಆಗಲಿ, ಅಪರೋಕ್ಷ ಭಗವಂತನ ದರ್ಶನ ಆದ ಮೇಲೆ ಹೊರಗೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಹೇಳುತ್ತಾರೆ, ಸ್ತಬ್ಧೋ ಭವತಿ ಮತ್ತೋ ಭವತಿ ಆತ್ಮಾರಾಮೋ ಭವತಿ ಅಂತ ಹೇಳುತ್ತಾರೆ. ಸಂತೋಷವಾಗಿರ್ತಾರೆ, ಇನ್ಯಾವುದೂ ಬೇಡ ಅಂತ ಕೂತಿರ್ತಾರೆ. ಅಂಥ ರುದ್ರದೇವರಿಗೆ ಎದುರಿಗೆ ಬಂದಂತಹ ಮಹಾನುಭಾವರಿಗೆ ಅಳು ಬಂತು ಅಂತ ಹೇಳಿದರೆ ಅಳು ಹೇಗ್ ಬರುತ್ತೆ ದೊಡ್ಡವರಿಗೆ? ಇವೆಲ್ಲ ದೊಡ್ಡವರೇ, ಸುಮ್ ಸುಮ್ನೆ ಅಳುತ್ತೀರಾ? ಏನೋ ಬಲವತ್ತರವಾದ ಕಾರಣ ಇದ್ರೆ ಹೊರತು ಕಣ್ಣಲ್ಲಿ ನೀರು ಬರಲ್ಲ ಅಂತಹದ್ದು ರುದ್ರದೇವರಿಗೆ. ತತ್ರಾಪಿ ಜಾತಾಪರೋಕ್ಷಗಳಿಗೆ ಅಳು ಬರ್ತಾ ಇದೆ, ಯಾಕೆ? ಒಳ್ಳೆ ಹೆಸರು ಕೊಡಿ ಅಂತ ಹತ್ತರಂತೆ. ಅತ್ರು ಅಂದ್ರೆ ಅರ್ಥ ಏನು? ಇದಕ್ಕೆ ಹೇಳ್ತಾರೆ, ಹೆಸರು ಅಂದ್ರೆ ನಾಮಕರಣ. ಯಾರಿಗೆ ನಾಮಕರಣ ಅಂತ ನಮಗೆ ಎಚ್ಚರವೇ ಇಲ್ಲ. ನಾವು ಎಲ್ಲ ಮಕ್ಕಳಿಗೆ ನಾಮಕರಣ ಮಾಡ್ತಾ ಇರ್ತೀವಿ, ಮಾಡಕಾಲಕ್ಕೆ ಇವನಿಗೆ ನಾಮಕರಣ ಅಂತ ಅಲ್ಲ ಅಂತ ಹೇಳ್ತಾರೆ. ಸಂಸ್ಕಾರ ಪ್ರಯೋಗವೇ ಹೇಳ್ತಾ ಇದೆ. ಆ ಹುಟ್ಟಿದ ಜೀವನ ಜೊತೆ ಇರುವ ದೇವರಿಗೆ ನಾಮಕರಣ ಅದು, ಆ ದೇವರಿಗೆ ನಾಮಕರಣ. ಆ ನಾಮದಿಂದ ಮಕ್ಕಳನ್ನ ಕರೀತಾ ಬಂದ್ರೆ, ಅವರೊಳಗಿರುವ ದೇವರನ್ನ ವಿಶೇಷವಾಗಿ ಆ ಹೆಸರಿಂದ ಕರೀತಾ ಬಂದ್ರೆ ಆ ಹೆಸರಿನಲ್ಲಿ ಏನು ಲಕ್ಷಣ ಗುಣಗಳಿರುತ್ತೋ ಆ ಜೀವಿಯಲ್ಲಿ ಮೂಡ್ತಾ ಬರುತ್ತೆ. ಇದು ನಾಮಕರಣದ ಉದ್ದೇಶ. ಅದಕ್ಕೆ ನಮ್ಮವರು ಗೊತ್ತಿರಲ್ಲ, ಪ್ರಹ್ಲಾದ ಅಂತ ಇರ್ತಾರೆ. ಹೌದ್ ತಾನೆ, ಪ್ರಹ್ಲಾದ ಅಂದ್ರೆ ಪ್ರಕೃಷ್ಟವಾದ ಆಹ್ಲಾದವನ್ನ ಕೊಡತಕ್ಕಂಥವ ಪ್ರಹ್ಲಾದ ಅಂತ ಹೆಸರು. ಹಾಗಾದರೆ ಆ ಹುಡುಗನ ಒಳಗಿರತಕ್ಕಂಥ ಭಗವಂತನನ್ನ ಪ್ರಹ್ಲಾದ ಪ್ರಹ್ಲಾದ ಅಂತ ಕೇಳಿದರೆ, ಆ ಕರೀತಾ ಬಂದರೆ, ಕೆಳಕೊಂಡು ಕರೀತಾ ಬಂದರೆ, ಆ ಹುಡುಗನಲ್ಲಿ ಖಚಿತವಾಗಿ ಎಲ್ಲರಿಗೆ ಸಂತೋಷ ಕೊಡತಕ್ಕ ಗುಣಗಳೇ ಹೊರಗೆ ಬರ್ತಾ ಬರುತ್ತೆ. ಆದರೆ ನಾವೇನ್ ಮಾಡ್ತೀವಿ, ಪ್ರಹ್ಲಾದ ಅಂತ ಹೆಸರಿಡ್ತೀವಿ, ಬಾಯಿ ತುಂಬಾ ಕರಿಯಲ್ಲ, ಕರೆಯುವುದು ಹೇಗೆ ಕರೀಬೇಕು ಅಂತ ಗೊತ್ತಿಲ್ಲ, ಒಳಗಿರುವ ದೇವರ ಹೆಸರು ಅಂತ ಗೊತ್ತಿಲ್ಲ, ಅವನನ್ನೇ ಕರೀಬೇಕು ಅಂತ ನೋಡ್ತೀವಿ. ಏನಂತ ಕರೆಯೋದು, ಪಲ್ಲಿ ಪಾಲಿ ಅಂತ ಕರೀತಾ ಇರ್ತೀವಿ. ಹೌದಾ, ಪ್ರಹ್ಲಾದ ಅಂತ ಹೆಸರಿಟ್ಟಿರ್ತೀವಿ, ಶಾರ್ಟ್ಕಟ್ ಅಲ್ಲಿ ಪಲ್ಲಿ ಅಂತ ಕರೀತೀವಿ. ಅವನೇನಾಗ್ತಾನೆ, ಆಹ್ಲಾದ ಕೊಡಲ್ಲ. ಏನು ಬಸ್ ಸ್ಟ್ಯಾಂಡ್ ಅಲ್ಲಿ ಪಲ್ಲಿ ಅಂದ್ರೆ ಯಾವುದು, ಈ ಕಡಲೆಕಾಯಿ ಮಾರ್ಕೊಂಡು ತಿನ್ನೋನ ಆಗ್ತಾನಷ್ಟೇ. ಅದಕ್ಕೆ ನಾವು ಕರೆದ ಪಲ್ಲಿ ಅಂತ ಕರಿತೀವಿ, ಅವನ ಪಲ್ಲಿ ಆಗ್ತಾನಷ್ಟೇ. ಹೌದು, ಸತ್ಯವಾದ ವಿಚಾರ. ನಾವು ಆ ಮಕ್ಕಳನ್ನ ಯಾವ ಹೆಸರಿಂದ, ಒಳಗಿರೋ ಭಗವಂತನನ್ನು ಯಾವ ಹೆಸರಿಂದ ಕರೀತೇವೆ ಹಾಗೇ ಆಗಿ ಕೊಡುತ್ತಾರವರು. ಅದರಿಂದ ರುದ್ರದೇವರು ಕೇಳಿದ್ದೇನು, ಅದಕ್ಕೆ ಅಂಕಿತನಾಮ ಅಂತ ಕೊಡುತ್ತಾರೆ ದಾಸರಿಗೆ. ಅಂಕಿತನಾಮ ಅಂದ್ರೆ ಅರ್ಥ ಏನು, ಅವರ ಒಳಗಿರುವ ಭಗವಂತನಿಗೆ ಹೆಸರು. ಯಾಕೆ ದೇವರಿಗೆ ಯಾಕೆ ಹೆಸರು ಇರಬೇಕು, ದೇವರ ಹೆಸರು ಬೇಕಾಗಿಲ್ಲ. ಈ ಜೀವಿ ಆ ಅಂಕಿತವನ್ನು ತಗೊಂಡ ಮೇಲೆ ಆ ಅಂಕಿತ ನಾಮದಲ್ಲಿರುವ ಲಕ್ಷಣಗಳಿರುತ್ತೆ, ಆ ಚಿಂತನೆ ಮಾಡುತ್ತಾ ಬಂದರೆ ಭಗವಂತ ಇವನಲ್ಲಿ ಆ ಗುಣಗಳನ್ನು ಮೂಡಿಸ್ತಾ ಬರುತ್ತಾರೆ. ಅದಕ್ಕೆ ಅಂಕಿತನಾಮದ ಪದ ಇರುತ್ತಲ್ಲ, ಚೆನ್ನಾಗಿ ಹೇಳುತ್ತಾರೆ, ಹೇ ವಿಠಲ ಇಂಥ ವಿಠಲ ಅಂತ ಹಾಕಿ ನೀನಿವರಿಗೆ ಇದನ್ನು ಕೊಡು ಅಂತ ಹೇಳಿ ಕೊನೆಗೆ ಸ್ಟ್ಯಾಂಪ್ ಹಾಕ್ತಾರೆ, ಅವರ ಅಂಕಿತ ಹಾಕ್ತಾರೆ. ಬೇಕಾದರೆ ನೋಡಿ, ಆ ಅಂಕಿತ ಪದವನ್ನು ನಿತ್ಯ ಹೇಳತಕ್ಕಂತಹ ವ್ಯಕ್ತಿಗಳಲ್ಲಿ ಅದು ಏನು ಪಟ್ಟಿ ಕೊಟ್ಟಿರುತ್ತಾರೆ ಅಂಕಿತ ಪದದಲ್ಲಿ, ಜೀವನದಲ್ಲಿ ಮೂಡ್ತಾ 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 ಬರುತ್ತೆ. ಅದಕ್ಕೆ ಅಂಕಿತ ಪದ ನಿತ್ಯ 10 ಸಲ ಆದರೂ ಹೇಳಬೇಕು ಅಂತ, ಗಾಯತ್ರಿ ಮಂತ್ರದಂತೆ 10 ಸಲ ಆದರೂ ಅಂಕಿತ ಪದವನ್ನು ಹೇಳಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ರುದ್ರದೇವರು ಕೇಳಿದ್ದು, ಈ ಜನ್ಮ ಬಂದಿದೆ ಸ್ವಾಮಿ, ಅನೇಕ ಸಾಧನೆ ಆಗಿದೆ ಹಿಂದೆ, ಇವಾಗ ಬಂದಿದ್ದೇನೆ, ರುದ್ರ ನಾಮಕನಾಗಿ ಬಂದಿದ್ದೇನೆ, ನನ್ನಲ್ಲಿ ಇರುವ ಭಗವಂತನನ್ನ ಯಾವ ಮಂತ್ರದಿಂದ ಉಪಾಸನೆ ಮಾಡಲಿ ಅಂತ ಕೇಳಿದ್ದು, ಹೆಸರು ಕೊಡಿ ಅಂತ. ಇನ್ನ ಹೆಂಡತಿಯನ್ನ ಕೊಡಿ ಅಂತ ಅಂತಾರಲ್ಲ, ಅಂದ್ರೆ ಇವರು ಹೆಂಡತಿ ಮೇಲೆ ವ್ಯಾಮೋಹ ಜಾಸ್ತಿಯ ಅಂತ ಹೇಳಿದ್ರೆ, ಆ ಹೆಂಡತಿಯೇ ಹೇಳುತ್ತಾರೆ, ಯಾರು ಉಮಾದೇವಿ, ಆಕೆ ಹೆಸರೇ ಉಮಾ ಅಂತ. 3 ಜನ ಹೆಣ್ಣು ಮಕ್ಕಳವರು ಹುಟ್ಟಿದ ಕೂಡಲೇ ವಿಶೇಷವಾದ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಒಬ್ಬಾಕೆ ಏಕ ಪಾಟಲ ಅಂತ, ಪಾಟಲಿ ಪುಷ್ಪವನ್ನ ತಗೊಂಡು ಒಂದು ಹೂವನ್ನು ತಿಂದು ವಿಶೇಷವಾಗಿ ತಪಸ್ಸನ್ನು ಮಾಡುತ್ತಾ ಇದ್ದು. ಇನ್ನೊಬ್ಬಾಕೆ ಏಕಪರ್ಣ, ಒಂದು ಎಲೆಯನ್ನು ತಿಂದು ಉಪಾಸನ ಅದು ಚಿಂತನೆ ಮಾಡುತ್ತಾ ಇದ್ದು. ಈಕೆ ಅಪರ್ಣ, ಒಂದು ಎಲೆಯನ್ನೂ ತಿಂದಿಲ್ಲ, ಏನೂ ತಗೊಂಡಿಲ್ಲ. ಅದಕ್ಕೆ ಈಕೆಯನ್ನು ನೋಡಿ ತಾಯಿ ತಡೆಯಲಾರದೆ, ಒಂದು ಎಲೆಯಾದರೂ ತಗೊಳ್ಳಬಾರದ, ಉಪವಾಸ ಯಾಕಿದ್ದೀಯಾ ಅಂತ. ಓ ಉಪವಾಸ ಮಾಡಬೇಡ ಅಂತ. ಆ 2 ಅಕ್ಷರ ಸೇರಿ ಹೆಸರಾಯಿತು ಉಮಾ ಅಂತ. ಅಂದ್ರೆ ಸತತ ಉಪವಾಸದಿಂದ ಕೃಶಳಾದಂಥ ಮಹಾತಪೋ ಮೂರ್ತಿ ಆಕೆ, ವೈರಾಗ್ಯ ಮೂರ್ತಿ. ಆಕೆಯ ಸೌಂದರ್ಯ ಹೇಗಿತ್ತು ತಾಯಿದು ಅಂದ್ರೆ, ಪಾರ್ವತೀ ದೇವಿದು ಇಡೀ ಜಗತ್ತಿನಲ್ಲಿ ಪ್ರಾಣಿಗಳು ಸಹಿತ ಬೆಚ್ಚಿ ಬಿದ್ದು ನೋಡಬೇಕು, ನೋಡ್ತಾ ಇರಬೇಕಷ್ಟೇ, ಹಾಗೆ ಸ್ಟಕ್ ಆಗಿರಬೇಕು. ಅಂಥ ಅಪರೂಪದ ಸೌಂದರ್ಯ ಆಕೆ ಅಂದುಕೊಂಡ್ಲು. ಈ ಸೌಂದರ್ಯ ನೋಡಿ ಯಾರ ಮನಸ್ಸು ಚೋರು ಕರಗಲ್ಲವೋ ಅವನೇ ನನ್ನ ಗಂಡ ಅಂತ. ಅವರು ಬಂದದ್ದೇ ರುದ್ರದೇವರು. ಅವ್ರು ಹೇಳುತ್ತಾರೆ, ಹೇಗೆ ಲಕ್ಷ್ಮೀ ದೇವಿ ದೇವರ ಕುರಿತು ಆದಪನೆ ಪತ್ನಿ ಕೃಪೋದಿಯು ಸ್ವೀಕರಿಸಿದನು ಅಂತ ಹೇಳುತ್ತಾರೋ, ಆಗ ಆ ಥರ ಪಾರ್ವತೀ ದೇವಿ ರುದ್ರದೇವರ ಕುರಿತು ಉದ್ಗಾರ ತೆಗಿತಾಳೆ. ಅಂತಹ ಕಾಲಕ್ಕೆ ಇವರಿಗೆ ಹೆಂಡತಿ ಬೇಕಾಗಿಲ್ಲ. ಆದರೆ ಹೇಳುತ್ತಾರೆ, ಹೆಂಡತಿ ಅಂದ್ರೆ ಯಾರು, ಜೀವಿ ಹುಟ್ಟಿದ ಕೂಡಲೇ ಬದುಕೆಂಬ ಯಜ್ಞ ಶುರು ಆಗುತ್ತೆ. ಆ ಯಜ್ಞದಲ್ಲಿ ಜೀವ ಯಜಮಾನಾದರೆ ಯಜಮಾನನ ಹೆಂಡತಿ ಯಾರು ಅಂದರೆ ಹೇಳುತ್ತಾರೆ, ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ, ಶ್ರದ್ಧೆಯೇ ಪತ್ನಿ ಅಂತ ಹೇಳುತ್ತಾರೆ. ಅದಕ್ಕೆ ರುದ್ರದೇವರು ಕೇಳಿದ್ರು, ನನಗೆ ಭಗವಂತನನ್ನ ಭಜನೆ ಮಾಡಲಿಕ್ಕೆ ಶ್ರದ್ಧೆ ಎಂಬ ಪತ್ನಿಯನ್ನು ಕೊಡಿ ಅಂತ ಕೇಳಿದ್ರು. ಅರ್ಥ ಆಯ್ತು, ಶ್ರದ್ಧೆಯೇ ಇರಲ್ಲ ನಮಗೆ. ಶ್ರದ್ಧೆಯಿಂದ ಭಗವಂತನ ಭಜನೆ ಮಾಡಬೇಕು, ಅದು ಕೊಟ್ಟರೆ ಹೊರತು ಬರಲ್ಲ. ನಂತರ ಸ್ಥಾನ ಬೇಕು ಅಂತ ಕೇಳಿದ್ರಲ್ಲ, ಸ್ಥಾನ ಯಾವುದು ಅಂದ್ರೆ ಎಲ್ಲರ ಮನಸ್ಸೇ ಸ್ಥಾನ ರುದ್ರದೇವರಿಗೆ. ಆ ಸ್ಥಾನದಲ್ಲಿದ್ದುಕೊಂಡು ಎಲ್ಲರ ಮನಸ್ಸಿನಿಂದ ಹುಟ್ಟಿಸಿದ ಆಲೋಚನೆಗಳನ್ನ ಭಗವಂತ ಇದು ನಿನಗೆ ಪೂಜಾ ಅಂತ ಭಗವಂತನಿಗೆ ಅರ್ಪಣೆ ಮಾಡುತ್ತಾರೆ. ಹೇಗೂ ದಾಸ್ತಾಹಿತ್ಯವರೆಲ್ಲ ವರ್ಗದವರಿಗೆ ಸೇರಿದ್ದೀರಾ ಅಲ್ವಾ? ಅದರಲ್ಲಿ ರಘುಪತಿ ವಿಠಲರು ಅಧ್ಯಾತ್ಮಮಾಲ ಅಂತ ಬರೀತಾರೆ, ಅದ್ಭುತವಾದ ಗ್ರಂಥ. ಅದರಲ್ಲಿ ರುದ್ರದೇವರ ಸಾಧನ ಬಹಳ ಚೆನ್ನಾಗಿ ಹೇಳ್ತಾ ಬರ್ತಾರೆ. ರುದ್ರದೇವರು ಬ್ರಹ್ಮದೇವರ ಹತ್ರ ಹೋದರು, ಸ್ವಾಮಿ ನಾನು ದೇವರನ್ನ ಹೇಗೆ ತೃಪ್ತಿಪಡಿಸ್ಲಿ? ಏನಿಲ್ಲಯ್ಯ, ನಾನು ಎಲ್ಲಾ ಇಂದ್ರಿಯಗಳ ವ್ಯಾಪಾರ ಭಗವಂತನಲ್ಲೇ ಇಟ್ಟೆ, ಭಗವಂತ ಪ್ರೀತನಾದ, ನೀನು ಹಾಗೆ ಮಾಡು. ಆಗಿಲ್ಲಂತವರಿಗೆ ಸಕಲೇಂದ್ರಿಯ ವ್ಯಾಪಾರವನ್ನ ಭಗವಂತನಲ್ಲೇ ಇಟ್ಟು ಸಾಧನೆ ಮಾಡ್ಲಿಕ್ಕೆ ಅವರಿಗೆ ಆಗಿಲ್ಲ, ನಮಗಾದಂತ ಅಂತಹ ಕಾಲಕ್ಕೆ ರುದ್ರದೇವರು ಮತ್ತು ಬ್ರಹ್ಮದೇವರ ಹತ್ರ ಬಂದರೆ ಹೇಳ್ತಾರೆ, ಮನಸ್ಸನ್ನಾದರೂ ಇಟ್ಟು ಬಿಡು ಅಂದ್ರೆ ಪೂರ್ಣ ಮನಸ್ಸನ್ನು ಇಟ್ಟು ಭಗವಂತನಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದ್ದಕ್ಕೆ ಮನೋಭಿಮಾನಿಗಳು ಅಂತಾದರು. ಅದು ಸ್ಥಾನ ಅಂದ್ರು. ಹಾಗಾದ್ರೆ ಹೆಸರು, ಹೆಂಡತಿ, ಸ್ಥಾನ ಅಂಬುದಕ್ಕೆ ಇಷ್ಟು ಬೆಲೆ ಇರುವಾಗ ಅಂದರೆ ಅಲ್ಲಿರತಕ್ಕಂತಹ ಭಗವಂತನ ಚಿಂತನೆ ಬರಲಿ ಅಂತ ಕಣ್ಣಲ್ಲಿ ನೀರು ಹಾಕಿದ, ಭಗವಂತನಿಗಾಗಿ ಕಣ್ಣಲ್ಲಿ ನೀರು ಹಾಕಿದ ಪರಮ ವೈಷ್ಣವರಾದಂತಹ ರುದ್ರದೇವರನ್ನ ನೋಡಿ ನಾವು ಅಯ್ಯೋ ಅತ್ತ ರುದ್ರ ಅಂತ ಹೇಳಿಬಿಟ್ರೆ ನಮ್ ಗತಿ ಏನಾಗ್ಬೇಕು? ದುರ್ಗತಿಯೇ ಅಲ್ಲವೇ? ಆ ರೀತಿಯಲ್ಲಿ ರುದ್ರದೇವರ ವಿಶೇಷವಾದ ಹುಟ್ಟನ್ನ ತಿಳಿಸಿಕೊಟ್ರು. ರುದ್ರದೇವರಿಗೂ ಹೇಳ್ತಾ ಇದ್ದ, ಬ್ರಹ್ಮದೇವರಪ್ಪ ಸೃಷ್ಟಿ ಮಾಡು, ಸೃಷ್ಟಿ ಮಾಡಿದ್ರು. ಪ್ರಮದಗಣಗಳು, ಭೂತಗಣಗಳು ಎಲ್ಲ ಸೃಷ್ಟಿ ಆಗ್ತಾ ಇದೆ. ಆ ಎಲ್ಲ ಸೃಷ್ಟಿ ಮಾಡಿದ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದನ್ನ ತಿಂದು ಬಿಡ್ತಾ ಇವೆ. ಹೇಳಿದ್ರು, ಅಲಂ ಈದೃಶಿ ಪ್ರಜಾಭಿ ದಹಂತೀವಿ ಮಯಾಸ, ನನ್ನ ಕೂಡ ಸುಟ್ಟು ಬಿಡ್ತಾ ಇವಪ್ಪ, ನಿನ್ನ ಈ ಸೃಷ್ಟಿ ಮಾಡಿದ ಈ ಪ್ರಮದಗಣಗಳು ಎಲ್ಲ ಕೂಡ ಈಗ ತೊಂದರೆ ಕೊಡ್ತಾ ಇವೆ, ಸಾಕು ನಿನ್ನ ಸೃಷ್ಟಿ ಅಂದ ಕೂಡಲೇ ಅದಕ್ಕಾಗಿ ಕಾಯ್ತಾ ಇದೆ ಸ್ವಾಮಿ ಅಂತ ವನಂ ವಿವೇಶ ವನವನ್ನು ಪ್ರವೇಶ ಮಾಡಿದ್ರು. ಸರಿ, ತದನಂತರ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಯಾರನ್ನ ಅಂದ್ರೆ ವಿಶೇಷವಾಗಿ ಸ್ವಯಂ ಭೂಮನುಗಳು, ಶತರೂಪ ದೇವಿ ಇಬ್ಬರು ಬರ್ತಾ ಇದ್ದಾರೆ. ಶರೀರ ಬ್ರಹ್ಮದೇವರ ಶರೀರ ಇಬ್ಬಾಗ ಆಯಿತು, ಎರಡು ಭಾಗಗಳಿಂದ ಇಬ್ಬರು ಬಂದರು, ದಂಪತಿಗಳು ಬಂದರು. ಅಲ್ಲಿ ಬಂದವರು ಮದುವೆಯಾದರು ಅಂತ ಪ್ರಶ್ನೆ ಬರುತ್ತಲ್ಲ, ಇದೇನು ಭಾಗವತು, ಇವೆಲ್ಲ ನಿಮಗೆ ಬಹಳ ಸುಂದರವಾಗಿರುತ್ತೆ, ಕೇಳೋರೆ ಕಣ್ಣು ಕಠೋರ. ಯಾಕೆ? ಒಬ್ಬ ಅಪ್ಪನ ಮಕ್ಕಳು ಅಣ್ಣ ತಂಗಿ ಆಗ್ತಾರಲ್ವಾ, ಬ್ರಹ್ಮದೇವರ ಶರೀರದಿಂದ ಇಬ್ಬರು ಬಂದರು, ಅವರೇನಾಗ್ಬೇಕು? ದೊಡ್ಡವರು ಚಿಕ್ಕವರು, ದೊಡ್ಡವ ಅಣ್ಣ ಚಿಕ್ಕವರು ತಂಗಿ ಆಗ್ಬೇಕು, ಅವರಿಬ್ಬರು ಮದುವೆ ಹೇಗಾದ್ರು ಅಂತ ಪ್ರಶ್ನೆ ಬಂದ್ರೆ ಇಷ್ಟೇ, ಅವರು ಬಂದ ಮೇಲೆ ಮದುವೆ ಆಗಿದ್ರೆ ಹಾಗಾಗ್ತಿತ್ತು, ಬರೋದೇ ಇಬ್ಬರು ದಂಪತಿಗಳೇ ಹೊರಗೆ ಬಂದ್ರು. ಅವರು ಸಹಜ ದಂಪತಿಗಳವರು ಅವರು. ಅಂದ್ರೆ ನಾವು ಯಾರನ್ನ ದಂಪತಿಗಳು ಭೋಜನಕ್ಕೆ ಬರಬೇಕು ಅಂದ್ರೆ ನಮ್ಮ ಮನೆಗೆ ಬಂದ ಮೇಲೆ ಮದುವೆ ಮಾಡಿಕೊಳ್ತಾರ, ಬರೋದೇ ದಂಪತಿಗಳಾಗೆ ಬರ್ತಾರೆ. ಅದೇ ತರ ಬ್ರಹ್ಮದೇವರ ಶರೀರದಿಂದ ಸಹಜ ದಂಪತಿಗಳೇ ಹೊರಬಂದ್ರು, ನಂತರ ಬಂದು ಮದುವೆ ಮಾಡಿಕೊಂಡದ್ದು ಹಾಗೇನಿಲ್ಲ. ಸರಿ, ಇಬ್ಬರು ಬರ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಸ್ವಾಮಿ ನಾವಿರಲಿಕ್ಕೆ ಜಾಗ ಬೇಕು. ಅದೇನಾಯಿತು, ಭೂಮಿ ನೋಡಿ ರಸಾತಳಕ್ಕೆ ಹೋಗಿಬಿಟ್ಟಿದೆ. ಬ್ರಹ್ಮದೇವರು ನೋಡ್ತಾ ಇದ್ದಾರೆ, ಭೂಮಿ ಯಾಕೆ ರಸಾತಳಕ್ಕೆ ಹೋಗಿದೆ ಗೊತ್ತವರಿಗೆ? ಯಾಕೆ? ಹಿಡಿದವ ಬಿಟ್ಟ ಕೈ. ಭೂಮಿ ತನ್ನ ಕಕ್ಷೆಯಲ್ಲಿರಬೇಕಾದ್ರೆ ಈ ಕ್ಷೇತ್ರ ಯಾವುದು? ವರಾಹದೇವರು. ಆ ವರಾಹದೇವರೇ ಭೂಮಿಯನ್ನು ಸದಾ ಹಿಡಿದಿರುತ್ತಾರೆ. ಅದಕ್ಕೆ ಸ್ವಾಮಿ ನೋಡಿದ, ಸ್ವಲ್ಪ ನನ್ನ ಪರಿಚಯ ಆಗ್ಬೇಕಲ್ಲ ಜನಕ್ಕೆ, ನನ್ನನ್ನು ಸ್ಮರಣೆ ಮಾಡಬೇಕಲ್ಲ, ಅದಕ್ಕೆ ಕೈ ಬಿಟ್ಟ. ಬಿಟ್ಟ ಏನಾಯಿತು? ಭೂಮಿ ಕಡಾಗಿ ಹೋಗ್ಬೋದಿದೆ. ಬ್ರಹ್ಮದೇವರು ನೋಡಿದರು, ಸರೇ ಸ್ವಾಮಿ ಇದನ್ನು ಹೇಗೆ ಉದ್ಧಾರ ಮಾಡಬೇಕು ಅಂತ ನೋಡುವಾಗ ಅವರ ಮೂಗಿನಿಂದ ಹೆಬ್ಬೆರಳಿನ ಗಾತ್ರದ ವರಾಹದೇವರು ಬರ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಆಶ್ಚರ್ಯ, ನನ್ನ ಮೂಗಿನ ಬರ್ತಾ ಇದ್ದಾರಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಬ್ರಹ್ಮದೇವರಿಗೆ ಅಪ್ಪ ಯಾರು? ದೇವರು. ವಾದರಾದ್ರೆ ಸುಂದರವಾಗಿ ಹೇಳ್ತಾರೆ, ನಿನಗಪ್ಪ ಯಾರು ಅಂತ ದೇವರಿಗೆ ಕೇಳಿದ್ರೆ ದೇವ ನನಗಪ್ಪ ಹೇಳ್ತಾರೆ, ನನಗಪ್ಪ ನೀನು, ನಿನಗಪ್ಪ ಯಾರು ಅಂತ ಕೇಳಿದಾಗ ನನಗೂ ಅಪ್ಪ ಇದ್ದಾನೆ ಅಂತ ದೇವರು ಹೇಳಿದ್ರು. ಯಾರು? ಬ್ರಹ್ಮದೇವರು ತೋರಿಸಿದ್ರು. ಯಾಕೆ? ಮೂಗಿಂದ ಹುಟ್ಟಿದ್ರಲ್ಲ, ಬ್ರಹ್ಮದೇವರ ಮೂಗಿಂದ ಹುಟ್ಟಿದ್ದಕ್ಕೆ ಬ್ರಹ್ಮದೇವರು ವರಾಹದೇವರಿಗೆ ಅಪ್ಪ ಅಂತ ಅದನ್ನು ಹೇಳುತ್ತಾರೆ. ಪಿತೃಲೋಕದಲ್ಲಿ ಭಗವಂತ ಇದ್ದಾನೆ ಅಂದ್ರೆ ಪಿತೃಲೋಕ ಅಂದ್ರೆ ಯಾವುದು? ಅದನ್ನು ಹೇಳ್ತಾರೆ ಪುನಃ ಸುಜಾತಿಯಲ್ಲಿ ಹೇಳ್ತಾರೆ, ಪಿತೃಲೋಕ ಅಂದರೆ ಬ್ರಹ್ಮದೇವರ ಲೋಕ ಅಂದ್ರೆ ಲೋಕದೃಷ್ಟಿಯಿಂದ ಇವರ ಶರೀರದಿಂದ ಹೊರಬಂದ ಸ್ವಾಮಿ ಪಿತೃಸ್ಥಾನವನ್ನ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಬ್ರಹ್ಮದೇವರ ನಾಸಾಪುಟದಿಂದ ಹೊರಬಂದಂತಹ ಸ್ವಾಮಿ ಸಮುದ್ರಕ್ಕೆ ಹಾರತಾ ಇದ್ದಾನೆ. ದೊಡ್ಡ ಶರೀರ ಧಾರಣೆ ಮಾಡಿದ್ದಾನೆ. ಮೈ ತುಂಬಾ ರೋಮಗಳೇ, ಆ ರೋಮಗಳು ಅದಕ್ಕೆ ನೀರಂಟಿಕೊಂಡು ಒಂದು ಸಲ ಮೈ ಝಾಡಿಸಿದ. ವರಾಹ ಭಕ್ತರ ಜೊತೆಗೆ ಸುಂದರವಾಗಿ ಆಡುವಂತಹ ರೂಪವಂತೆ. ನಾವು ವರಾಹ ಅನ್ನು ಸ್ವಲ್ಪ ದೂರ ಅಲ್ವಾ, ನಿತ್ಯ ವರಾಹನ ಸ್ಮರಣೆ ಮಾಡಲ್ಲ. ಸೀತಾ ಹೋಗೋದು ಶ್ರೀನಿವಾಸನೋ ಕೃಷ್ಣನೋ ರಾಮನ ಮೂರಷ್ಟೇ, ಇನ್ನು ಹೆಚ್ಚಿಲ್ಲ. ನರಸಿಂಹ ದೂರನೇ, ಯಾಕೆ ಏನ್ ಮಾಡ್ತಾನೆ ಮಹಾನುಭಾವ ಅಂತೇಳಿ ಮಡಿ ಜಾಸ್ತಿ ಬೇಕಾಣತಂದ್ರೆ ನರಸಿಂಹ ವರಾಹ ಇವೆಲ್ಲ ಬಹಳ ದೂರ ನಮಗೆ. ಅಲ್ಲಿ ಹೇಳ್ತಾರೆ ವರಾಹನ ಅದ್ಭುತವಾದ ಲೀಲೆ ಬಹಳ ಚೆನ್ನಾಗಿರುತ್ತೆ ಅಂತ ವಾದರಾದರೂ ತುಂಬಾ ವರ್ಣನೆ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ವರಾಹದೇವರು ಬಂದ್ರು, ತನ್ನ ಮೈಯ ರೋಮಗಳನ್ನ ಚೂರು ಝಾಡಿಸಿದಾಗ ಆ ರೋಮಗಳಿಂದ ಬಂದಿರತಕ್ಕಂತಹ ನೀರು ಸಿಂಪಡಿಸಿದಂತಾ ಇತ್ತು. ಅಂದ್ರೆ ಬ್ರಹ್ಮಾದಿ ಸಕಲ ದೇವತೆಗಳು ತಪಸ್ಸನ್ನ ಮಾಡುತ್ತಾ ಇದ್ದಾರೆ, ಜ್ಞಾನಿಗಳೆಲ್ಲ. ನೀವೆಲ್ಲ ಪೂಜಾ ಮಾಡುವಾಗ ಇದ್ದಕ್ಕಿದ್ದಂತೆ ಯಾರಾದ್ರೂ ಮುಖಕ್ಕೆ ನೀರು ಹಾಕಿದ್ರೆ ಹೇಗಿರುತ್ತೆ? ಹಾಗೆ ಎಲ್ಲರ ಮುಖಕ್ಕೆ ನೀರು ಸಿಡಿದಿದೆ. ವರಾಹ ದೇವರು ತನ್ನ ಮೈಯನ್ನ ಝಾಡಿಸಿದಾಗ ಎಲ್ಲರೂ ನೋಡುತ್ತಾರೆ, ಯಾರು ನಮ್ಮ ಮುಖಕ್ಕೆ ನೀರು ಹಾಕಿದ್ದು ಅಂತ ನೋಡುತ್ತಾರೆ. ವರಾಹ ದೇವರು ಆನಂದ ಪಡ್ತಾ ಇದ್ದಾರೆ, ಸ್ವಾಮಿ ನಮ್ಮ ತಪಸ್ಸು ಸಾರ್ಥಕ ಆಯಿತಯ್ಯ, ನಿನ್ನ ಶರೀರ ಸ್ಪರ್ಶ ಆದಂತಹ ನೀರು ನಮ್ಮ ಮೇಲೆ ಬಿತ್ತಲ್ಲ. ಇವತ್ತು ಏನಾದ್ರೂ ಸ್ನಾನ ಮಾಡಿ ಬಂದುವಾ? ವರಾಹತೀರ್ಥದಲ್ಲಿ ಪುಷ್ಕರ ಸ್ನಾನ ಮಾಡಿ ಬಂದಿರ? ಅನುಸಂಧಾನ ಏನು? ವರಾಹನ ಸ್ಪರ್ಶ ಆದಂತಹ ನೀರದು. ವರಾಹದೇವರು ಅಲ್ಲಿ ಇಳಿದು ಕೆಡುತ್ತಾ ಇದ್ದಾರೆ. ಭಗವಂತ ಬ್ರಹ್ಮದೇವರ ನಾಸಾಪುಟದಿಂದ ಹೊರಬಂದವ, ಈ ಸರೋವರಕ್ಕೆ ಪ್ರವೇಶ ಮಾಡಿದ ಅಂದ್ರೆ ವರಾಹದೇವರ ಶರೀರ ಸಾಕ್ಷಾತ್ ಸ್ಪರ್ಶ ಆದಂತ ನೀರದು. ಇನ್ನ ದಡದಲ್ಲಿ ಕೂಡುತ್ತೀರಾ, ಸಾಮಾನ್ಯದ್ದಲ್ಲ. ಮಧುಕೈಟವರ ಸಂಹಾರ ಮಾಡಿದ ಮೇಲೆ, ಮಧುನಾಮಕ ದೈತ್ಯನ ಸಂಹಾರ ಮಾಡಿ ಅವನ ದೇಹವನ್ನ ಪಿಂಡೀಕೃತ್ಯದ ತತ್ಪಂಕಂ ಅಂತ ಹೇಳ್ತಾರೆ ಆಖ್ಯಾನದಲ್ಲಿ ವಾದಿರಾದರು. ಅವನ ಶರೀರವನ್ನೆಲ್ಲ ಭೂಮಿಗೆ ಸೇರಿಸಿಬಿಟ್ಟು ಮುದ್ದೆ ಮಾಡಿಬಿಟ್ಟಂತೆ. ಆ ದೇವರ ಹೊಡೆತಕ್ಕೆ ಅವನ ಶರೀರ ಮುದ್ದೆ ಆಗಿ ಭೂಮಿಗೆ ಸೇರಿಬಿಡ್ತು. ಅದಕ್ಕೆ ಮೇಲೋಭಿ ನಿರ್ಮಿತತ್ವಾಚ ಮೇದಿನಿ ಇತಿ ವಿದುರ್ಬುಧಾಹ. ಇದನ್ನ ಮೇದಿನಿ ಅಂತ ಯಾಕೆ ಕರೆಯುತ್ತಾರೆ ಅಂದ್ರೆ ಮಧುನಾಮಕ ದೈತ್ಯನ ಮೇಧಸ್ಸು ಸೇರಿಬಿಟ್ಟಿದೆ, ಅದಕ್ಕೆ ಮೇದಿನಿ ಅಂತ ಕರೆದರು. ಮುಂದೇನು ಅಂದ್ರೆ ಆ ಮೇಧಸ್ಸು ಭೂಮಿಗೆ ಸೇರಿ ಹೋದದ್ದರಿಂದ ಭೂಮಿಗೆ ದೋಷ ಬಂತು. ಅದಕ್ಕೆ ಮಂಡಲ ಮಾಡದೆ, ಗೋಮಯಾದಿಗಳಿಂದ ಮಂಡಲ ಮಾಡದೆ ಏನು ಮಾಡಿದ್ರೂ ಫಲವಿಲ್ಲ, ಸೋರಿ ಹೋಗುತ್ತೆ. ಆದ ಕಾರಣ ಭೂಮಿಗೆ ಬಂದ ಆ ದೋಷ ಪರಿಹಾರ ಆಗ್ಲಿಕ್ಕಾಗಿ ಲೋಕದೃಷ್ಟಿಯಿಂದ ಹಯಗ್ರೀವ ದೇವರು ಬಂದು ಇಲ್ಲಿ ಈ ಕ್ಷೇತ್ರದಲ್ಲೇ ಈ ಸರೋವರದ ದಡದಲ್ಲೇ ತಪಸ್ಸು ಮಾಡಿದ ಜಾಗ. ಹಯಗ್ರೀವ ನಾಮಕ ಭಗವಂತ 8800 ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದ ಜಾಗ ಇದು. ಅಷ್ಟೇ ಅಲ್ಲ, ವಿಶ್ವಾಮಿತ್ರರು ತಿಶಂಕುವನ್ನ ಸ್ವರ್ಗಕ್ಕೆ ಕಳಿಸಿದ ಮೇಲೆ ಅಪರೂಪದ ತಪಸ್ಸನ್ನ, ಉಗ್ರವಾದ ತಪಸ್ಸನ್ನ ಮಾಡಿದ ಜಾಗ ಈ ಪುಷ್ಕರ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜಗತ್ತಿನಲ್ಲಿರುವ ಸಕಲ ತೀರ್ಥಗಳು ಸದಾ ನಿಂತಿರುತ್ತೆ. ಹೇಳ್ತಾರೆ ಪುಷ್ಕರದಲ್ಲಿ ಸ್ನಾನ ಅಂಬೋದು ಜನ್ಮದಲ್ಲಿ, ಎಷ್ಟೋ ಜನ್ಮಗಳು ನಾವು ಕಾದರೆ ಹೊರತು ಒಂದು ಜನ್ಮದಲ್ಲಿ ಪುಷ್ಕರ ಸ್ನಾನ ಸಿಗಲ್ಲ ಅಂತ ಹೇಳ್ತಾರೆ. ಪುಷ್ಕರಂ ಮರ್ತ್ಯ ದುಷ್ಕರಂ ಅಂತ ಹೇಳ್ತಾರೆ. ಇಲ್ಲಿ ಬರ್ಲಿಕ್ಕೆ ಬುದ್ಧಿ ಬರಲ್ಲಂತೆ, ಅಂಥ ಅಪೂರ್ವದ ಜಾಗ. ವರಾಹದೇವರು ನಿತ್ಯ ಸನ್ನಿಧಾನ, ಬ್ರಹ್ಮಾದಿ ದೇವತೆಗಳು, ಬ್ರಹ್ಮದೇವರು ಯಜ್ಞವನ್ನ ಮಾಡಿದ ಕುಂಡ ಇದು. ಗೊತ್ತಾ ನಿಮಗೆ? ಅದು ಗೊತ್ತಿಲ್ಲ. ಬ್ರಹ್ಮದೇವರು ಯಜ್ಞ ಮಾಡಿದರೆ ಪ್ರಧಾನ ಯಜ್ಞ ಕುಂಡವೇ ಪ್ರಧಾನ ಸರೋವರ. ಅಲ್ಲಿ ಮಿಕ್ಕದ್ದಿದೆ, ಮೂರಿವೆ, ಜ್ಯೇಷ್ಠ ಕುಂಡ, ಮಧ್ಯ ಕುಂಡ, ಕನಿಷ್ಠ ಕುಂಡ ಅಂತ ಆ ಮೂರು ಕುಂಡಗಳು ಮತ್ತು ಸುತ್ತು ಕುಂಡಗಳಿವೆ. ಆ ಎಲ್ಲಾ ಕುಂಡಗಳಲ್ಲಿ ದೇವತೆಗಳು ನಿಂತಿದ್ದಾರೆ, ಮಹಾಜ್ಞಾನಿಗಳು ನಿಂತಿದ್ದಾರೆ, ಕೈ ಮುಗಿದು ನಿಂತಿದ್ದಾರೆ. ಅಂತ ಅಪರೂಪದ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ. ವರಾಹನ ಜನ್ಮಸ್ಥಳ ಇದು. ವಿಶೇಷವಾದ ಆತ ತನ್ನ ಮೂಲ ರೂಪಕ್ಕೆ ಅಂದ್ರೆ ಸೇರಿದಂತಹ ವಿಶೇಷ ಸನ್ನಿಧಾನ ಇದು. ಅಂತ ವರಾಹ ದೇವರು ಬರ್ತಾ ಇದ್ದಾರೆ, ಬ್ರಹ್ಮದೇವರು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಅಂತ ಬ್ರಹ್ಮದೇವರನ್ನ ಸ್ತೋತ್ರ ಮಾಡಿಸಿಕೊಂಡು ಆ ಭೂಮಿಯನ್ನ ಮೇಲಕ್ಕೆ ತಂದು ಭಗವಂತ ಇಡುವಾಗ ಬಂದವನೇ ಹಿರಣ್ಯಾಕ್ಷ. ಹಿರಣ್ಯಾಕ್ಷನ ಸಂಹಾರ ಮಾಡಿ ಭೂಮಿಯನ್ನ ಕಕ್ಷೆಯಲ್ಲಿಟ್ಟು ಸ್ವಾಮಿ ಹೊರಡತಾ ಇದ್ದಾನೆ ಅಂತ ಹೇಳುತ್ತಾರೆ. ಯಾರೀ ಹಿರಣ್ಯಾಕ್ಷ ಅಂತ ಮತ್ತು ಬಂತು ಹೇಳುತ್ತಾರೆ. ಒಬ್ಬ ಆದಿ ಹಿರಣ್ಯಾಕ್ಷ, ಇನ್ನೊಬ್ಬ ದ್ವಿತೀಯ ದೇವಿಯ ಮಗನಾಗಿ ಬಂದಿರತಕ್ಕಂತಹ ಹಿರಣ್ಯಾಕ್ಷ. ಯಾರಿವರು ಹಿರಣ್ಯಾಕ್ಷ ಹಿರಣ್ಯಕಶಿಪಗಳು ಅಂತ ಅಲ್ಲಿ ಪ್ರಶ್ನೆ ಬಂದರೆ ಅಲ್ಲಿ ಉತ್ತರ ಕೊಡತಾ ಇದ್ದಾರೆ. ಜಯ ವಿಜಯರೇ, ವಿಪ್ರಶಾಪದಿಂದ ಅಂದರೆ ಸರಕಸನಂದನಾದಿಗಳ ಶಾಪದಿಂದ ಅವರೇ ಬಂದಿದ್ದಾರಯ್ಯ, ಅವರೇ ಹಿರಣ್ಯಾಕ್ಷ ಹಿರಣ್ಯಕಶಿಪಗಳಾಗಿ ಬಂದರು. ಅದು ಹೇಗೆ ಅಂದಾಗ ಚೂರು ಆ ವೃತ್ತಾಂತವನ್ನು ತಿಳಿಸಿಕೊಡ್ತಾ ಇದ್ದಾರೆ. ದ್ವಿತೀಯ ದೇವಿ ಮಕ್ಕಳನ್ನ ಪಡೆಯಬೇಕು ಅಂತ ಕಶ್ಯಪರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಮಾಡಿದಾಗ ಮಾಡಿದ ಹೊತ್ತೇನು ಸಂಧ್ಯಾಕಾಲ. ಕಶ್ಯಪರು ಹೇಳುತ್ತಾರೆ, ಸಂಧ್ಯಾಕಾಲ ರುದ್ರದೇವರು ಎತ್ತಿನ ಮೇಲೆ ಕೂತು ತಿರುಗಾಡುವಂತಹ ಸಂದರ್ಭ. ಈ ಕಾಲದಲ್ಲಿ ಗರ್ಭಧಾರಣೆ ಮಾಡಬಾರದು, ರುದ್ರದೇವರಿಗೆ ಅವಮಾನ. ಅಷ್ಟೇ ಅಲ್ಲ, ನಾವು ಕೂಡ ಎಂದು ಈ ಪ್ರದೋಷ ಕಾಲದಲ್ಲಿ ವೇದ ಪಾರಾಯಣವನ್ನು ಅಂದ್ರೆ ಅಧ್ಯಯನವನ್ನು ನಿಲ್ಲಿಸಿಬಿಡುತ್ತಾರೆ. ಪಾರಾಯಣ ಮಾಡಬಹುದು, ಅಧ್ಯಯನವನ್ನ ಪ್ರದೋಷ ಕಾಲದಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಅಂಥ ಒಂದು ಕಾಲ ಅಂತ ಹೇಳಿದ್ರು, ಆದರೆ ಅದು ಕೇಳಲಿಲ್ಲ. ಗರ್ಭಧಾರಣೆ ಆಯಿತು. ಬಂದವರು ಯಾರು ಅಂದರೆ ಹಿರಣ್ಯಾಕ್ಷ ಹಿರಣ್ಯಕಶಿಪಗಳು. ಅದನ್ನೇ ಅರಣ್ಯಕಾಚಾರ್ಯ ಸುಂದರವಾಗಿ ಹೇಳ್ತಾರೆ. ಜೀವಿ ತಾಯಿಯ ಗರ್ಭದಿಂದ ತಂದೆಯ ಗರ್ಭದಿಂದ ತಾಯಿಯ ಗರ್ಭಕ್ಕೆ ಪ್ರವೇಶ ಮಾಡುತ್ತಾರಲ್ಲ, ಆ ಮಾಡೋದು ಯಾವಾಗ ಅಂತ ಹೇಳಿದರೆ ನಾವೇನು ಮುಹೂರ್ತ ಇಟ್ಟು ಗರ್ಭಾಧಾನ ಮುಹೂರ್ತ ಅಂತೆಲ್ಲ ಮಾಡುತ್ತಾರೆ, ಯಾವುದೂ ಅಲ್ಲ. ಸ್ವಾಮಿ ಮುಹೂರ್ತ ಇಟ್ಟಿರ್ತಾನೆ, ಆ ಮುಹೂರ್ತದಲ್ಲೇ ಜೀವಿ ಪ್ರವೇಶ ಆಗೋದು. ಸಕಾಲದಲ್ಲಿ ಪ್ರವೇಶ ಮಾಡಿಸಿದನ ಭಗವಂತ, ಒಳ್ಳೆ ಜೀವರು ಹುಟ್ಟಬೇಕಾಗಿದ್ರೆ ಸಕಾಲದಲ್ಲಿ ಪ್ರವೇಶ ಮಾಡಿಸ್ತಾನೆ, ಕೆಟ್ಟ ಜೀವಿಗಳು ಹುಟ್ಟಬೇಕಾದರೆ ಬೇರೆ ಕಾಲದಲ್ಲೇ ಪ್ರವೇಶ ಮಾಡಿಸ್ತಾನಂತೆ. ಯಾಕೆ? ಅವರಂಥವರಾದ್ದರಿಂದ. ಇಲ್ಲದಿದ್ದರೆ ಕಶ್ಯಪರಂಥವರು ದ್ವಿತೀಯ ದೇವಿ ಕೇಳಿದ್ರು ಕೂಡ ಗರ್ಭಧಾರಣೆ ಯಾಕೆ ಮಾಡಿದ್ರು, ಬೇಡ ಅಂತ ನಿಲ್ಲಿಸಬಹುದಲ್ಲ ಅಂತ ಹೇಳಿದರೆ, ಆಕೆ ಸಾಮಾನ್ಯರಲ್ಲ, ಮಹಾ ಸಾಧ್ವಿ, ಆಕೆಯಲ್ಲಿ ಇಂಥ ಬಯಕೆ ಬರ್ತಾ ಇದೆ ಪ್ರದೋಷ ಕಾಲದಲ್ಲಿ ಅಂದ್ರೆ ಹುಟ್ಟೋ ಮಕ್ಕಳಂಥವರು ಅಂತ ದೃಷ್ಟಿಯಿಂದ ನೋಡಿದಾಗ ಹಿರಣ್ಯಾಕ್ಷ ಹಿರಣ್ಯಕಶಿಪರೇ ಬರಬೇಕಾಗಿತ್ತು, ಅದಕ್ಕೆ ತಥಾಸ್ತು ಅಂತ ಮಾಡಿಬಿಟ್ರವರು. ಮಕ್ಕಳು ಬರ್ತಾ ಇದ್ದಾರೆ, ತಾಯಿ ದುಃಖಪಟ್ಟರು, ನಿಮ್ಮ ಮಾತು ಕೇಳಲಿಲ್ಲ, ರುದ್ರದೇವರಿಗೂ ಅವಮಾನ ಆಯಿತು, ನನ್ನ ಮಕ್ಕಳೇನಾಗ್ತಾರೋ ಏನು. ಅವಾಗಂದ್ರು ಪಶ್ಚಾತ್ತಾಪ ಬರ್ತಾ ಇದೆಯಲ್ವಾ, ತಪ್ಪು, ಎರಡು ತಪ್ಪು, ನನ್ನ ಮಾತು ಉಲ್ಲಂಘನ ಮತ್ತು ರುದ್ರದೇವರಿಗೆ ಅವಮಾನ, ಇದರಿಂದ ಇಬ್ಬರು ಲೋಕಕಂಟಕರು ಬರ್ತಾರೆ. ಪಶ್ಚಾತ್ತಾಪ ಪಟ್ಟಿದೆಯಲ್ಲ, ಒಳ್ಳೆ ಮೊಮ್ಮಗ ಬರ್ತಾನೆ ಪ್ರಹ್ಲಾದ ಅಂತ ಆಶೀರ್ವಾದ ಮಾಡಿದ್ರು. ಸರಿ, ಹಿರಣ್ಯಾಕ್ಷ ಹಿರಣ್ಯಕಶಿಪಗಳು ಇಬ್ಬರು ಬರುವುದು ಅಂದ್ರೆ ಹೊಟ್ಟೆಯಲ್ಲಿದ್ದಾರೆ, ಹೊಟ್ಟೆಯಲ್ಲಿದ್ದವರೇನೆ ಅಲ್ಲಿಂದೇ ದೇವತೆಗಳ ಎಲ್ಲಾ ತೇಜಸ್ಸನ್ನ ಹೀರತಾ ಇದ್ದಾರೆ. ಹೀರತಾ ಇದ್ರೆ ದೇವತೆಗಳಿಗೆ ಆಶ್ಚರ್ಯ, ಮುಖ ಎಲ್ಲ ಬಾಡಿದಂತೆ ಆಗ್ತಾ ಇದೆ, ಯಾಕೆ ಹೀಗೆ ಅಂತ ಬ್ರಹ್ಮದೇವರನ್ನ ಕೇಳಿದರೆ, ಅವರ ಹೊಟ್ಟೆಯಲ್ಲಿ ಕೂತಿದ್ದಾರಲ್ಲ ಆ ಇಬ್ಬರು, ಅವರಿಬ್ಬರು ಹೇಗೆ ಮಾಡುತ್ತಾ ಇದ್ದಾರೆ, ಅಲ್ಲ ಹೊಟ್ಟೆಯಲ್ಲಿರುವಾಗಲೇ ಹೀಗೆ ಮಾಡಿದ್ರು, ಹೊರಗೆ ಬಂದು ಏನ್ ಮಾಡ್ತಾರೋ ಅಂತ ನೋಡಿದ್ರು ಅವರು. ಹೌದಾನೆ? ಸರಿ, ಅವ ಹೊರಗೆ ಬಂದ ಕೂಡಲೇ ಇಬ್ಬರು ಹೊರಡುತ್ತಾ ಇದ್ದಾರೆ. ಒಬ್ಬರು ಯುದ್ಧ ದುರ್ಮದ, ಜಗಳ ಜಗಳ ಜಗಳ, ಯಾರು? ಹಿರಣ್ಯಾಕ್ಷ. ಹಿರಣ್ಯಕಶಿಪು ಸ್ವಲ್ಪ ಡಿಗ್ನಿಫೈಡ್, ಇನ್ನೊಬ್ಬರು ಹೊಡೆದು ಬಡದು ಅವರದೆಲ್ಲರದ್ದು ಕೂಡ ಸಂಪತ್ತು ತಂದೆ ಮಾಡ್ಕೋಬೇಕು ಅಂತಿರುತ್ತಲ್ಲ, ಇನ್ನೊಬ್ಬರು ತಾನ ಕಸ್ಕೋಬೇಕು ಅಂತ, ಅದಕ್ಕೆ ಹಿರಣ್ಯಕಶಿಪು ರೆಪ್ರೆಸೆಂಟೇಟಿವ್. ಮನೆ ಮಠಗಳನ್ನ ಹೊಡೆದು ಬಡದು ಮಾಡಿ ತಗೊಂಡೋದು ಯಾರು? ಹಿರಣ್ಯಕಶಿಪು. ನಂಗೆ ಅದೇನು ಬೇಡ, ಪರಮ ವೈರಾಗ್ಯ ಶಾಲೆ ಅಂತಿರೋದು ಹಿರಣ್ಯಾಕ್ಷ, ಯುದ್ಧ ಇದ್ರೆ ಸಾಕು ಅಂತ. ಅವರಿಬ್ಬರು ಸತ್ರು, ಸತ್ತಿಲ್ಲ, ಇಲ್ಲಿ ಬದುಕಿದ್ದಾರೆ. ನಮ್ಮಲ್ಲಿ ಇನ್ನೊಬ್ಬರು ಸರಿ ಜಗಳಾಡೋ ಪ್ರವೃತ್ತಿ ಬರ್ತಾ ಇದೆಯಾ? ಯಾವಾಗಲೂ ಜಗಳಾಟದಲ್ಲೇ ಆನಂದ ಬರ್ತಾ ಇದೆಯಾ? ಹಿರಣ್ಯಾಕ್ಷ ಒಡಗಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ಅರ್ಥ? ಅಥವಾ ಇನ್ನೊಬ್ಬರು ಸೊತ್ತು ತಗೊಂಡು ಸಂತೋಷ ಪಡಬೇಕು ಅಂತ ಬಂತ? ಹಿರಣ್ಯಕಶಿಪು ನಮ್ಮ ಒಡಗಿದ್ದಾನೆ ಅಂತ ದುಷ್ಟಾಂತ ಇದನ್ನು ಹೇಳುತ್ತಾ ಇದ್ದಾರೆ. ಸರಿ, ಹಿರಣ್ಯಾಕ್ಷ ಬಂದ, ಸಮುದ್ರ ರಾಜನ ಹತ್ರ ಬರ್ತಾ ಇದ್ದಾನೆ, ನನ್ನ ಯುದ್ಧ ಕೊಡು. ಬರ್ತೀಯ ಯುದ್ಧಕ್ಕೆ? ಏನ್ ನಾ ಬರಲ್ಲಪ್ಪ. ಮತ್ತೇನು, ನನ್ನೊಳಗೆ ಒಬ್ಬ ತೂರಿದ್ದಾನೆ, ಅವನು ಕೊಡುತ್ತಾನೆ. ಹೌದಾ? ನೀರಿನೊಳಗೆ ಹೋದ, ಹೋದರೆ ವರಾಹ ದೇವರು ನೋಡ್ತಾ ಇದ್ದಾನೆ. ಅಯ್ಯೋ, ನೀನಾ ಅಂದ್ರೆ ಮೃಗ. ಅಪ್ಪ ಸ್ವಾಮಿ ಅಂತ, ನಿನ್ನಂಥ ಮೃಗಗಳನ್ನು ಸಂಹಾರ ಮಾಡಲಿಕ್ಕೆ ನಾನು ಮೃಗರೂಪಿಯಾಗಿ ಬಂದಿದ್ದೇನೆ ಅಂತ ಅವನ ಸಂಹಾರ ಮಾಡಿ ಭಗವಂತ ಭೂಮಿಯನ್ನು ಉದ್ಧಾರ ಮಾಡಿದ ಮೇಲೆ ಅಲ್ಲಿ ಸ್ವಯಂಭೂ ಮನುಗಳ ವಂಶ ವಿಸ್ತಾರ ಆಯಿತು ಎಂದು ತಿಳಿಸಿಕೊಡುತ್ತಾರೆ. ಆ ಸ್ವಾಯಭೂಮನುಗಳಿಗೆ ಮಕ್ಕಳಾದರಲ್ವಾ? ಎಷ್ಟು ಜನ ಮಕ್ಕಳು? ಉತ್ತಾನಪಾದ ಮತ್ತು ಪ್ರಿಯವ್ರತ ಅಂದ್ರೆ ಇಬ್ಬರು ಗಂಡ ಮಕ್ಕಳು. ಆಕೂತಿ, ದೇವಹೂತಿ, ಪ್ರಸೂತಿ ಎಂಬ ದೇವಹೂತಿ ದೇವಿಯನ್ನ ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆಯನ್ನ ಮಾಡಲಿಕ್ಕೆ ಸಂಕಲ್ಪ. ಅಲ್ಲಿ ಹೇಳ್ತಾರೆ ಕರ್ದಮ ಪ್ರಜಾಪತಿಗಳು ಭಗವಂತನ ವಿಶೇಷವಾದ ತಪಸ್ಸನ್ನ ಮಾಡಿ ಭಗವಂತನ ಅನುಗ್ರಹ ಪಡೀತಾ ಇದ್ದಾರೆ. ಸ್ವಾಮಿ, ಬ್ರಹ್ಮದೇವರು ಹೇಳಿದ್ದಾರೆ ಪ್ರಜಾಸೃಷ್ಟಿ ಮಾಡಬೇಕಂತೆ, ನಿಮ್ಮ ಅಪ್ಪಣೆ ಆಗಬೇಕು ಅಂತ ಕೇಳಿಕೊಂಡಾಗ ಭಗವಂತ ತಥಾಸ್ತು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಕ್ಕಳಾಗಬೇಕು ಅಂದ್ರೆ ನಿನ್ನಂಥ ಮಕ್ಕಳಾಗಬೇಕು, ನನ್ನಂಥ ಮಕ್ಕಳಾಗಲಿಕ್ಕಾಗಲ್ಲ, ನಾನೇ ಬರ್ತೇನೆ, ಅದಕ್ಕೆ ನಾನೇ ನಿನ್ನ ಮಗನಂತೆ ಬರ್ತೇನೆ, ಕಪಿಲ ನಾಮಕನಾಗಿ ಭಗವಂತ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾರೆ. ದೇವಹೂತಿ ದೇವಿಯನ್ನ ಕರಕೊಂಡು ಸ್ವಯಂಭೂವನಗಳು ಬರ್ತಾ ಇದ್ದಾರೆ ಆಶ್ರಮಕ್ಕೆ. ಬಂದಾಗ ಮಾತುಕತೆ ಆಯಿತು, ಮದುವೆ ಆಯಿತು. ಆ ಮಾತಾಡುವಾಗ ಅವರು ಸುಮ್ಮನೆ ಭಗವಂತನ ಚಿಂತನೆ ಮಾಡುತ್ತಾ ಕೂತಿದ್ದಾರೆ. ಇವರು ಬಂದಿದ್ದಾರೆ, ಇನ್ನೇನು ಮದುವೆ ಮಾತಾಗಬೇಕು, ಹಾಗೂ ಮಾತಾಡಬೇಕಾದರೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಕದಮ ಪ್ರಜಾಪತಿಗಳು ಮಾತಿಗೆ ಶುರು ಮಾಡಿದರು. ಅದಕ್ಕೆ ವ್ಯಾಖ್ಯಾನಕಾರ ಹೇಳುತ್ತಾರೆ ಮಹಾನುಭಾವರು, ಅವರು ಹೆಜ್ಜೆ ಹೆಜ್ಜೆಗೂ ರಹಸ್ಯಗಳು ಕಂಡಿಡಿಯುವಂತಹ ಜ್ಞಾನಿಗಳೆಲ್ಲ ಟಿಪ್ಪಣಿ ಬರದಂತು. ಅವ್ರು ಹೇಳ್ತಾರೆ ಕದಮ ಪ್ರಜಾಪತಿಗಳು ಯಾಕೆ ಪ್ರಾರ್ಥನೆ ಮಾಡಿ ಮದುವೆ ಮಾತನ್ನು ಶುರು ಮಾಡಿದರು ಅಂದ್ರೆ, ಹೇಳ್ತಾರೆ ಮಾತು, ನಮ್ಮ ಬಾಯಿಯಿಂದ ಬರುವ ಮಾತೆ ದೇವರ ಸ್ವತ್ತು, ದೇವರದ್ದದು, ನಮ್ದಲ್ಲ. ಅದಕ್ಕೆ ಯಾರಿಗೆ ಯಾವ್ದಕ್ಕೆ ಬಳಸಬೇಕು ಆ ಮಾತನ್ನ? ದೇವರಿಗೇನೇ ಬಳಸಬೇಕಂತೆ, ಬೇರೆ ಕಡೆ ಕೊಳ್ಳೇಬಾರದು, ಬೇರೆ ಕಡೆ ಬಳಸಬಾರ್ದು ಆ ಮಾತನ್ನ. ಆದರೆ ನಮ್ಮ ಜೀವನ ನೀಬೇಕಲ್ಲ, ಅದಕ್ಕೆ ದೇವರ ಪ್ರಾರ್ಥನೆ ಮಾಡಬೇಕಂತ. ಸ್ವಾಮಿ ನಿಂದೆ ಸ್ವತ್ತಯ್ಯ, ನನ್ನ ಬದುಕಲಿಕ್ಕಾಗಿ ಚೂರು ಬಳಸ್ತೇನೆ ಅಂತ ಅಪ್ಪಣೆ ಪರ್ಮಿಷನ್ ತಗೊಂಡು ಎಷ್ಟು ಸ್ವಲ್ಪ ಮಾತಾಡಿದರೆ ಬದುಕು ನಡೆಯುತ್ತೋ ಅಷ್ಟು ಸ್ವಲ್ಪ ಮಾತಾಡಿ ಬದುಕಬೇಕಂತೆ. ಹೊರಗೆ ಅಂದ್ರೆ ಅರ್ಥ ಆಯ್ತಾ? ಮಿತಭಾಷೆಗಳಾಗಬೇಕು. ಇನ್ಯಾರೇನು ಹೇಳ್ತೀರಾ? ಏನೂ ಇಲ್ಲ, ಮೌನಿಗಳಾಗಿರಬೇಕು. ಮೌನಿಗಳಾಗಿರಬೇಕು, ಮಿತಭಾಷೆಗಳೇ ಆಗಬೇಕು. ಬಹಳ ಚೆನ್ನಾಗಿದೆ. ಆಗಲ್ರಿ, ನಾವು
ಏನ್ ಮಾತಾಡಿದ್ರು
ಏನು ಮಾತಾಡಿದ್ರು ಅವಂದೇ ವಿಚಾರ ಅಂತ ಹೇಳ್ಕೊಂಡು ಮಾತಾಡೋದು ಮಾಡಿ. ಹೌದಾ? ಇನ್ನ ಯಾರು ಹೇಳ್ತೀರಾ ಹೇಳಿ. ಯಾಕೆ ಪ್ರಶ್ನೆ ಮಾಡಿದೆ? ಚೂರು ಜೊಂಬು ಬಂದ್ರೆ ಹೋಗುತ್ತೆ ಅಲ್ಲ, ಆಕ್ಟಿವ್ ಸೆಷನ್ ಆಗಿರ್ಬೇಕು. ನಾನೇ ಮಾತಾಡ್ತಾ ಇದ್ರೆ ಅದೇನಾಗುತ್ತೆ? ಎಲ್ಲೋ ಸ್ವಲ್ಪ ಲೋಕದಲ್ಲಿ ಇರ್ತೀರಾ ನೀವು, ಅದಕ್ಕೆ ಸ್ವಲ್ಪ ಭೂಮಿ ಕರ್ಕೊಂಡು ಬರೋಣ ಅಂತ ಮಾಡಿದೆ ಅಷ್ಟೇ. ಚೂರು ತಡಿದಾಗ ಇಲ್ಲ, ನಾ ಜೋಕ್ ಹಾಕ್ಬೇಕು, ನಂಗೆ ಇಷ್ಟ ಇರಲ್ಲ, ಅದಕ್ಕೆ ಚೂರು ನಿಮ್ಗೆ ಪ್ರಶ್ನೆ ಮಾಡಿದೆ. ಸರಿ, ನೀವೇನು ಉತ್ತರ ಕೊಟ್ರಿ? ಮಿತಭಾಷೆಗಳಾಗಬೇಕು. ಹೌದಾ? ದೇವರಿಗೆ ಅರ್ಪಣೆ ಮಾಡಬೇಕು. ನಾನೇನು ಮಾಡಲ್ಲ, ಹೆಚ್ಚು ಮಾತಾಡ್ತೀನಿ. ಏನಂತೆ? ಹಾ, ಮಾಡಿದ್ರೆ ಒಳ್ಳೆದು, ದೇವರಿಗೆ ಅರ್ಪಣೆ ಮಾಡಿದ್ರೆ ಒಳ್ಳೆದು, ಮಿತಭಾಷೆ ಮಾಡಿದ್ರೆ ಒಳ್ಳೆದು. ಇಲ್ಲ, ಏನಾಗುತ್ತೆ? ಏನಿಲ್ಲ, ಇಲ್ಲ, ಕಾಡ ಹರಟೆ ಹೊಡೆದ್ರೆ ಸಾಕಂತೆ. ಇನ್ನೇನು ಇಡೀ ಬದುಕಿನಲ್ಲಿ ನೀವ್ಯಾರು ಚೂರಿ ಹಾಕಿಲ್ಲ, ಏನು ಹಾಕಿಲ್ಲ, ಫಸ್ಟ್ ಕ್ಲಾಸ್ ಬದುಕಿದಿರಪ್ಪ, ಬರೇ ಕಾಡ ಹರಟೆ ಮಾಡುತ್ತಾ ಬದುಕಿದೀರ, ಅದಕ್ಕೆ ಸಪರೇಟ್ ಸೆಕ್ಷನ್ ಇದೆ ನರಕದಲ್ಲಿ ಅಂತ ಹೇಳ್ತಾರೆ. ಯಾಕೆ? ದೇವರ ಸ್ವತ್ತನ್ನ ಬೇಡದ್ದಕ್ಕೆಲ್ಲ ಬಳಸಿದ್ದಕ್ಕೆ ಬಾನಿನ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ವಿಜಯದಾಸ ಹೇಳ್ತು, ಸುಮ್ಮನೆ ಅಲ್ಲ, ಸ್ವಚ್ಛವಾದ ವಿಚಾರ. ದೊಡ್ಡವರಿಲ್ಲ, ವಿಜಯದಾಸ ಹೇಳುತ್ತಾರೆ, ದೊಡ್ಡವರು ಸಿಗರು, ಸಿಕ್ಕರು ಮಾತಾಡರು. ಭೀಮಸೇನ ದೇವರ ಲಕ್ಷಣ ಹೇಳ್ತಾರೆ ಭಾರತದಲ್ಲಿ, ಎಲ್ಲರಲ್ಲಿ ಅತ್ಯಂತ ಸ್ವಲ್ಪ ಮಾತಾಡುವರು ಯಾರು ಅಂದ್ರೆ ಭೀಮಸೇನ ದೇವರು. ಮಾತೇ ಇಲ್ಲ, ಎಷ್ಟು ಸೈಲೆಂಟ್, ಎಷ್ಟು ಕಡಿಮೆ ಮಾತಾಡಿದ್ರೆ ವ್ಯವಹಾರ ನಡೆಯುತ್ತೋ ಅಷ್ಟೇ ಬಳಸೋರು. ಯಾಕೆ? ಇದು ದೇವರ ಸೊತ್ತು ಅಂತ ಎಚ್ಚರ ಇದ್ದವರಲ್ಲಿ ಭೀಮಸೇನ ದೇವರು ಅಗ್ರಗಣ್ಯರು ಅಂತಾರೆ. ಅಂಥ ಭೀಮಸೇನ ದೇವರ ಮತದವರಾಗಿದ್ದು ಯಾರು ಸಿಕ್ಕರೆ ಅವಸರೆ ಕಾಡ್ ಹರಟೆ ಹೊಡಿತಾ ಇರ್ತೀವಲ್ಲ, ಮತ್ತೆ ನಮಗೇನ್ ದುರ್ಗತಿ ಇಲ್ವಾ? ನರಕದಲ್ಲಿ ಸಪರೇಟ್ ಸೆಕ್ಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕರ್ದವ ಪ್ರಜಾಪತಿಗಳು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಮದುವೆ ಮಾತುಕತೆ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ರಾಜನ ಮಗಳು ಆರಿಸಿ ಆರಿಸಿ ಕಾಡಲ್ಲಿರುವಂತಹ ಮುನಿಯನ್ನ ನಾನು ಇವರನ್ನೇ ಮದುವೆ ಆಗ್ತೇನೆ ಅಂತ ಹೋಗಿ ಆಗ್ತಾ ಇದ್ದಾಳೆ. ಯಾಕಪ್ಪ ಅಂತಾಗ್ತು ಅಂದ್ರೆ, ಕಾರಣ ಯಾರು ಗೊತ್ತಾ, ನಾರದರು ಜ್ಞಾನ ಕೊಟ್ಟರು. ಆಕೆಯೇ ರಾಜನ ಮಗಳಾಗಿದ್ರು ಹೋಗಿ ಇಂಥವರು ಹೀಗಿದ್ದಾರೆ 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 ಅಂತ ಅವರ ಗುಣಗಳನ್ನ ಹೇಳಿ 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 ಆಕೆ ಏನಾದ್ಲು ಅಂದ್ರೆ, ಯಾರೂ ಬೇಡ ಅಲ್ಲೇ ಇರ್ತೇನೆ, ಕಾಡು ಪರವಾಗಿಲ್ಲ, ಊಟ ಇರಲ್ಲ ಪರವಾಗಿಲ್ಲ, ಭೋಗ ಇರಲ್ಲ ಹಾಳಾಗಿ ಹೋಗ್ಲಿ, ಏನಾದ್ರೂ ಇವರೇ ಬೇಕು ನನಗೆ ಅಂತ ಕೂಡುವ ತಾಕತ್ತು ತಂದುಕೊಟ್ಟದ್ದು ಯಾವುದು ಅಂದ್ರೆ, ದೊಡ್ಡವರ ಉಪದೇಶ, ಇನ್ನೊಬ್ಬರ ಬಗ್ಗೆ ಗುಣಗಳ ಉಪದೇಶ. ಹೌದ್ ತಾನೆ, ಲೋಕದಲ್ಲಿ ನಮಗೂ ಅಷ್ಟೇ ಅಲ್ವಾ, ಯಾರೊಬ್ಬರು ಕುರಿತು ಇವರು ಇವರು ಇವ್ರನ್ನ ಪರಿಚಯ ಆಗತ್ತೆ ಅಷ್ಟೇ. ಆದ್ರೆ ಇನ್ನೊಬ್ಬರು ಬಂದ್ರು ಅವರ ಕುರಿತು ನಿಂತವ್ರಿ ಇಷ್ಟಿದ್ ಮಾಡ್ತಾರೆ ಅಷ್ಟಿದ್ ಮಾಡ್ತಾರೆ ಅಂದ್ರೆ ಹೌದಾ ಅಂತವರು. ಹಾಗೆ ದೇವರ ಕುರಿತು ದೇವರ ಗುಣಗಳನ್ನ ಕೇಳ್ತಾ 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 ಬಂದ್ರೆ ಅಪರೂಪವಾಗಿರತಕ್ಕಂತಹ ಭಗವಂತನ ಮೇಲೆ ಆಸಕ್ತಿ, ಅದ ಮೇಲೆ ವಿಶೇಷವಾದ ಭಕ್ತಿ ಬರುತ್ತೆ. ಆ ರೀತಿಯಲ್ಲಿ ದೇವಹೂತಿ ದೇವಿ ಅವರನ್ನ ಮದುವೆ ಆದ್ಮೇಲೆ ತುಂಬಾ ವರ್ಷಗಳ ಕಾಲ ಆಕೆಯ ಮುಖವೂ ನೋಡುತ್ತಾ ಇಲ್ಲ ಅವರು. ಮದುವೆ ಆಗಿ ಮನೆಗೆ ಬಂದಂತಹ ಹೆಣ್ಣು ಮಕ್ಕಳು ಇಬ್ಬರೇ ಇರೋದು, ಗಂಡ ಹೆಂಡತಿ ಅಷ್ಟೇ, ಯಾರಿಲ್ಲ ಕಾಡಲ್ಲಿ, ಯಾರಿರ್ಬೇಕು ಯಾರಿಲ್ಲ, ಯಾವ ಫೆಸಿಲಿಟಿ ಇಲ್ಲ. ಇದ್ದಕ್ಕಿದ್ದಂತೆ ಬಂದಿದ್ದಾಳೆ, ಬಂದು ಮದುವೆ ಮಾಡಿಕೊಂಡು ಕೂತಾಕಿಗೆ ಆ ಕಾಡಿನಲ್ಲಿ ಏನ್ ಸಿಗಬೇಕು? ಗಂಡನ ಸೇವಾ ಮಾಡ್ತಾ 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 ಇದ್ದಾಳೆ. ಗಂಡ ನೋಡಿದ್ರೆ ದೇವರು 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 ಅಂತ ಕೂತಿದ್ದಾರೆ. ಎಂಥ ವೈರಾಗ್ಯಶಾಲಿ, ಬಹಳ ಚೆನ್ನಾಗಿದೆ, ಅವ್ರನ್ನ ಹೊಗಳ್ತೀವಿ. ಅದೇ ನಿಮ್ಮ ಮಗಳಿಗೆ ಮದುವೆ ಮಾಡಿದ ಮೇಲೆ ಒಂದು 10 ವರ್ಷ ನಿಮ್ಮ ಅಳಿಯ ಮಗಳ ಮುಖವೇ ನೋಡ್ತಾ ಇಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ತಿರಲ್ವೋ? ಮತ್ತೆ ಇಲ್ಲೇನು ಕಂಪ್ಲೇಂಟ್ ಕೊಡ್ತೀರಾ, ಅಲ್ಲೇನು ಚಪ್ಪಾಳೆ ಇಡುತ್ತೀರಾ, ಹೇಗದು ಅಂದ್ರೆ ಅದಕ್ಕೆ ಹೇಳ್ತಾರೆ ಮಹಾಜ್ಞಾನಿಗಳವರು. ಅದಕ್ಕೆ ಈ ಭಾಗವತದಲ್ಲಿ ಬರತಕ್ಕಂತಹ ಹೆಣ್ಣು ಮಕ್ಕಳ ಸ್ಮರಣೆ ಮಾಡಿದ್ರೆ ಸಾಕು ನಮ್ಮ ಜನ್ಮ ಉದ್ಧಾರ ಆಗುತ್ತೆ. 10 ವರ್ಷ ಒಂದಲ್ಲ ಎರಡಲ್ಲ 12 ವರ್ಷಗಳ ಕಾಲ ಸೇವಾ ಮಾಡಿದ್ದು. ಯಾಕಪ್ಪ ಇಷ್ಟು ಕಾಲ ಕಾಲ ಅಂದ್ರೆ ಆಕೆ ಗರ್ಭಶುದ್ಧಿ ಆಗಬೇಕಾಗಿದೆ, ಭಗವಂತ ಬಂದು ಕ್ಷಣಕಾಲ ನಿಂತು ಹೊರಬರಬೇಕಾಗಿದೆ. ಮಧ್ವರಾಯರಂಥವರು ಬರಬೇಕಾದರೆ ಅವರ ತಂದೆ ತಾಯಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದರು. ವಾಯುದೇವರು ಬರಬೇಕಾದರೆ ಅಂಜನಾದೇವಿ 12 ವರ್ಷಗಳ ಕಾಲ ತಪಸ್ಸು ಆಯಿತು. ಆ ಥರ ಒಳ್ಳೆ ತಪಸ್ಸಿನಿಂದ ಗರ್ಭಶುದ್ಧಿ ಆಗ್ತಾ ಇದೆ. ಗರ್ಭಶುದ್ಧಿ ಆದ ಕೂಡಲೇ ನೋಡಿ ಸ್ವಾಮಿ ಒಳಗಿನ ಬಿಂಬನ ಚರ್ಯ ಅಷ್ಟು ಕಾಲ ಅವರಲ್ಲಿ ಯಾವ ಆಲೋಚನೆಯನ್ನೂ ಕೊಡದೇ ಇರುವಂತಹ ಸ್ವಾಮಿ ಅವತ್ತು ಅವರ ದೃಷ್ಟಿ ಆಕೆಯ ಮೇಲೆ ಬೀಳುವಂತೆ ಮಾಡಿದ. ನೋಡಿದ್ರಂತೆ ದಿನಾಗೂ ನೋಡ್ತಾ ಇದ್ದಾರೆ, ಮನಸ್ಸರಾಗಲೇ ಬರಲಿಲ್ಲ, ಇವತ್ತು ಬಂತು. ಹೌದಲ್ಲೋ, ಇದನ್ನೇ ಹೇಳ್ತಾರೆ, ಸುಮ್ಮನೆ ಏನು ಕಥಾ ಹೇಳಿಕೊಂಡು ಹೋದ್ರೆ ಏನು ಉಪಯೋಗ, ಒಳಗಿನ ಸ್ವಾಮಿ ಚರ್ಯೆ ನೋಡಬೇಕಲ್ಲ, ಅದೇ ನಡೀತಾ ಇದೆ. ಹಾಗಾಗಿ ನೋಡುತ್ತಾರೆ, ಅಯ್ಯೋ ಎಷ್ಟು ಬಡಕಲಾಗಿದ್ದಾಳೆ, ದಿನ ಕಾಣಿಸಿಲ್ಲ, ಅವತ್ತು ಬೀಳುವಂತೆ ಸ್ವಾಮಿ ಮಾಡಿದ. ನೋಡುತ್ತಾರೆ, ಹತ್ತಿರ ಕರೀತಾರೆ, ರಾಜನ ಮಗಳು ಸೇವಾ ಮಾಡಿ ಮಾಡಿ ಬಡಕಲಾಗಿದ್ದಾಳೆ, ವರ ಕೇಳು. ಆಕೆ ಏನು ಕೇಳಬೇಕು ಅಂದ್ರೆ ಹೇಳ್ತಾರೆ, ದೊಡ್ಡವರ ಹತ್ರ ಮಾತಾಡೋದು ಕಲ್ತಿರ್ಬೇಕು ಅಂತ ಹೇಳ್ತಾರೆ. ಏನು ಮಾತಾಡ್ಲಿಕ್ಕೆ ಹೋದ್ರೂ ಕೂಡ ಅವರ ಮನಸ್ಸು ನೊಂದುಕೊಂಡಿರಬಾರದು, ನಮ್ಮ ಮಾತಿನಿಂದ ಅವರ ಮನಸ್ಸು ನೊಯ್ಯಬಾರದು, ಯಾವ ರೀತಿಯಲ್ಲೂ ಯಾರಿಗೂ ತೊಂದರೆ ಕೊಟ್ಟ ಅವರಿಗೆ ತೊಂದರೆ ಆಗಿರಬಾರದು, ನಮ್ಮ ಕೆಲಸವೂ ಆಗಿರಬೇಕು. ಆ ರೀತಿ ಅವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಅವಾಗ ಭಗವಂತ ಒಳಗಿದ್ದ ಭಗವಂತ ಮೆಚ್ಚುತ್ತಾನೆ. ಏನು ಕೇಳಿದ್ದು ಗೊತ್ತೋ, ಮೊದಲಿಂದ ಮದುವೆ ಆದಾಗಲಿಂದ ಇವರು ಹೇಳ್ತಾ ಇದ್ರು, ನನಗೆ ಸನ್ಯಾಸದ ಹಣ ಇಷ್ಟ, ಸನ್ಯಾಸದ ಹಣ ಇಷ್ಟ, ಸನ್ಯಾಸ ತಗೊಳ್ತೇನೆ ತಗೊಳ್ತೇನೆ ಅಂತ ಹೇಳ್ತಾ ಇದ್ದವರು ಕಥಮ ಪ್ರಜಾಪತಿಗಳು. ಆಕೆ ಹೇಳಿದ್ಲು, ನೀವು ಸನ್ಯಾಸ ತಗೊಳ್ತೀನಿ ಅಂತ ಹೇಳ್ತೀರಲ್ಲ, ವರ ಕೇಳು ಅಂತ ಹೇಳಿದಾಗ ನೀವು ಹೊರಟರೆ ನನ್ನ ಜೊತೆಗಿರಲಿಕ್ಕೆ ನಿಮ್ಮ ಪ್ರತಿಮಾ ಬೇಕು, ಆತ್ಮಾವೈ ಪುತ್ರನಾಮಾಸಿ ಹೇಳ್ತಾರಲ್ಲ ಆ ರೀತಿಯಲ್ಲಿ, ನಿಮ್ಮ ಪ್ರತಿಮಾ ಬೇಕು ಅಂದ್ರೆ ಮಕ್ಕಳು ಬೇಕು ಅಂತ ಕೇಳಿದ್ದಾಗಿ ಅರ್ಥ ಆಯಿತು. ನಂತರ ಒಳ್ಳೆ ವಿಮಾನವನ್ನು ಸೃಷ್ಟಿ ಮಾಡುತ್ತಾ ಇದ್ದಾರೆ. 100 ವರ್ಷಗಳ ಕಾಲ ಆಕೆ ಜೊತೆಗೆ ವಿಹಾರ ಮಾಡಿ ಬಂದ್ರು. ಹೇಳ್ತಾರೆ ಕದಮ ಪ್ರಜಾಪತಿಗಳ ಒಂದು ತಾಕತ್ತಿಂಥದ್ದಯ್ಯ ಅಂತ ಹೇಳಿದರೆ, ಸಂಸಾರ ಕೆಳದ ಮೇಲೆ ಸಾಮಾನ್ಯ ತಪಶಕ್ತಿ ಹೋಗಿಬಿಡುತ್ತೆ, ತಪಶಕ್ತಿ ಹೋಗಿಬಿಡುತ್ತೆ. ಆದರೆ ಎಲ್ಲರೂ ಕೂಡ ಅಷ್ಟು ಬಹಳ ಜನ ಜ್ಞಾನಿಗಳು ತಪಸ್ಸು ಮಾಡ್ತಾ ಇರತಕ್ಕಂಥವರು ಸಂಸಾರಕ್ಕೆ ಬಂದು ನಂತರ ಅಯ್ಯೋ ತಪಸ್ಸನ್ನೇ ಕಳ್ಕೊಂಡ್ಬಿಟ್ಟಲ್ಲ ನನ್ನ ಮತ್ತೆ ತಪಸ್ಸಿಗೆ ಹೋದದ್ದು ಬಹಳ ಜನ ಇವರು ಹಾಗಲ್ಲ ಅಂತ ಹೇಳ್ತಾರೆ. ವಿಮಾನ ಏರುವಾಗ ಯಾವ ರೀತಿ ಅಗ್ನಿಶಿಖೆಯಂತಿದ್ರೋ ತಿರುಗಿ ಬರುವಾಗಲೂ ಹಾಗೇ ಇದ್ರು ಮಹಾನುಭಾವರು ಕೇಳುತ್ತಾರೆ. ಇನ್ನೇನು ಮಕ್ಕಳು ಬೇಕಂದೆಯಲ್ಲ ಸ್ಪರ್ಶ ಮಾಡುತ್ತಾರೆ, ಶರೀರ ಸ್ಪರ್ಶ ಮಾಡಿದ ಕೂಡಲೇ 9 ಜನ ಹೆಣ್ಣು ಮಕ್ಕಳು ಬಂದರು. ಸರಿ ಮಕ್ಕಳಾದ್ರಲ್ಲ ನಾನು ಹೊರಡ್ಲ ಸನ್ಯಾಸಕ್ಕೆ ಅಲ್ಲ, ಹೆಣ್ಣು ಮಕ್ಕಳು 9 ದಿನ ಕೊಟ್ಟು ಸನ್ಯಾಸ ತಗೊಂಡ್ರೆ ನನಗತಿ ಏನು? ಅವಾಗ ಪ್ರಜಾಪತಿಗಳನ್ನೆಲ್ಲ ಕರೆದರು, ಕರೆದು ಅವರಿಗೆಲ್ಲ ಕನ್ಯಾದಾನ ಮಾಡಿದರು. ಅವಾಗೆ ಆಕೆ ಕೇಳ್ತಾ ಇದ್ದಾಳೆ, ಸ್ವಾಮಿ ತುಂಬಾ ಚೆನ್ನಾಗಿದೆ,